ಹೇಳ್ತಾರೆ ಏನ್ ಕೈಕಿ ಏನ್ ಅನ್ಯಾಯ ಗೊತ್ತಾ ಅಂತ ಹೇಳಿ ಎಲ್ಲ ಹೇಳ್ತಾರೆ. ಅಲ್ಲ ಬೇಡ, ಒಟ್ಟು ಸಾರಾಂಶ ಇಟ್ಟು ಪಟ್ಟಾಭಿಷೇಕ ಆಗ್ತಿರೋದು ಯಾರಿಗೆ ಗೊತ್ತಾ? ರಾಮನಿಗೆ.
ಆಗಲಿ, ರಾಮ ಏನೋ ಭರತನನ್ನು ಹೇಳ್ತಾಳೆ ಪಾಪ ಅವಳು. ರಾಮೇವಾ ಭರತೇವಾ ಅಹಂ ವಿಶೇಷಂ ಲೋಪಲಕ್ಷಯೇ. ನನಗೆ ಭರತ ಹೇಗೋ ರಾಮ ಹೇಗೆ, ಎಷ್ಟು ವಿಶಾಲವಾದ ಹೃದಯ. ಭರತನೇ ಪಟ್ಟಾಭಿಷೇಕವರು ಸಂತೋಷ ಪಡ್ತೀನಲ್ಲ, ರಾಮನಿಗಾರ ಸಂತೋಷನೇ ಪಡ್ತೀನಿ ಅಂತ ಹೇಳ್ತಾಳೆ. ಆಗ ಅವಳು ಸಂಚಿ ಮಾಡ್ತಾಳೆ, ನೋಡು ರಾಮನಿಗೆ ಪಟ್ಟಾಭಿಷೇಕವಾದರೆ ರಾಮನ ತಾಯಿ ಕೌಸಲ್ಯ ರಾಜಮಾತೆ ಆಗ್ತಾಳೆ. ಈ ರೀತಿ ಅವಳನ್ನ ಅಧಿಕಾರ ತಪ್ಪಿಸ್ಲಕ್ಕೆ ಹೋಗ್ಬೇಕು, ಅದಕ್ಕೆ ಆಸೆ ಹುಟ್ಟಿಸ್ತಾಳೆ. ಭರತನಿಗೆ ರಾಜ್ಯ ತಪ್ಪಿಟ್ಟು ಬಿಟ್ರೆ ಅವನು ರಾಮನ ದಾಸನ ಆಗ್ತಾನೆ. ನೀನು ದಾಸನ ತಾಯಿ ಆಗ್ತಿ, ಕೌಸಲ್ಯ ಸವತಿ, ಅವಳು ನೋಡಿದ್ರೆ ಭಾರಿ ಮೇಲೆ ಹೋಗ್ತಾಳೆ ರಾಜಮಾತೆಯಾಗಿ, ನೀನ್ ನೋಡಿದ್ರೆ ಒಬ್ಬ ದಾಸನ ಮಾತೆಯಾಗಿ. ಈ ರೀತಿಯ ಮನಸ್ಸನ್ನು ಪಲ್ಯೂಟ್ ಮಾಡ್ತಾ ಹೋಗ್ತಾಳೆ. ಆಗ ಕೈಕೇಯಿಗೆ ಹಠ ಬಂತು, ಓ ನಾನಾಗಿದ್ದ ರಾಮನ ಕಾಡಿ ಕಳಿಸಿದ ದುಷ್ಟರನ್ನು ಅರ್ಥ ಮಾಡ್ಕೊಳ್ಳು. ಮನೆ ಒಡೆಯೋದಂದ್ರೆ ಹೀಗೆ ಒಡಕು ಬುದ್ಧಿಯ ಜರ, ಒಂದಾಗಿರೋದನ್ನು ಸಹಿಸೋದಲ್ಲ ಕೆಲವರಿಗೆ, ಅದನ್ನು ತಮಗೇನು ಪ್ರಯೋಜನದಿಂದ ಹೋದರೂ ಕೂಡ ಅದನ್ನು ನಾಶ ಮಾಡಕ್ಕೆ ಹೋಗ್ತಾರೆ. ರಾಮನ ಪಟ್ಟಾಭಿಷೇಕ ತಪ್ಪಿಸಬೇಕು. ಆಗ ಕೈಕಿ ಅವಳ ಮೋಸದ ಸಂಚಿಗೆ ಬಲಿಯಾಗ್ತಾಳೆ. ರಾಮಾಯಣ ಹೇಳುತ್ತೆ, ಈ ಚಾರಿ ಮಾತನ ಜನಗಳಿಗೆ ಕಿವಿ ಕೊಡಬೇಡಿ, ಕೊಟ್ಟ ಕೈಕೇಯಿ ಅಂತ ಆಗಿಬಿಡ್ತೀರಿ ಅಂತ ಅರ್ಥ. ಕಂಡವರ ಮಾತನ್ನು ಕೇಳಿದರೆ ಕೈಕೇಯಿಯಂತೆ ನೀವು ಹಾಳಾಗ್ತೀರಿ, ಮನೇನೂ ಹಾಳು ಮಾಡುತ್ತೀರಿ. ಅದು ಎಚ್ಚರಿಕೆ ಕೊಡ್ತಕ್ಕಂಥ ಕಥೆ ಇದು. ಇವತ್ತು ಜನ ಅಂಥದ್ದಕ್ಕೆ ಮೋಸ ಹೋಗೋದು, ಕೇಳಬಾರದವರ ಮಾತನ್ನು ಕೇಳುತ್ತಾರೆ, ಕೇಳಬೇಕಾದವರ ಮಾತನ್ನು ಕೇಳೋದಿಲ್ಲ. ಅದಕ್ಕೋಸ್ಕರ ಕೈಕೇಯಿ ತಾ ಸ್ವತಃ ಸ್ವಯಂಕೃತ ಅಪರಾಧ. ಎಂತ ಇವತ್ತು ಜಗತ್ತಿರೋದು ಕೈ ಕೇಳಬೇಕಾದ ಜನ, ಎಂಥ ಅಪಖ್ಯಾತಿ. ಕೇಳಿ, ಎರಡು ವಾರ ರಾಮನಿಗೆ ಪಟ್ಟಾಭಿಷೇಕ ತಪ್ಪಬೇಕು, ಕಾಡಿಗೆ ಹೋಗಬೇಕು. ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ಎರಡೇ. ಇವತ್ತು ದುಷ್ಟರು ಕೇಳೋದು ಎರಡೇ. ದೇವರಿಗೆ ಪೂಜೆ ತಪ್ಪಬೇಕು, ಮನೆಯಲ್ಲಿ ವೈಭವ ಇರಬೇಕು. ಭಾರಿ ಹಬ್ಬ ದೇವ್ರ ಪೂಜೆನೇ ಅಲ್ಲ, ಏನು ಹಬ್ಬ ಅದರೊಳಗೆ? ಸ್ವೀಟ್ ಮಾಡಿ ತಿನ್ಕೊಂಡ್ರೆ ಹಬ್ಬನಾ? ದೇವರು ಸಮರ್ಪಣೆ ಮಾಡಿ ತಿಂದ ಹಬ್ಬ. ಮತ್ತು ಮದುವೆ ಅಂತ ಉತ್ಸವ ಮಾಡ್ತಾರೆ, ಉಪನಯನ ದಿವಸ ದಿವಸ ನೋಡಿದ್ರೆ ಏನಾಗಿದೆ ನಿಮ್ಗೆ ಅಂತ ಕೇಳ್ತಾರೆ. ಹೇಗೆ ಶುಗರ್ ಬರುತ್ತೆ, ಏನು ಉಪಯೋಗ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ಅದರ್ಥ ಉದ್ದೇಶವೂ ಇಲ್ಲ ಅದಕ್ಕೆ. ಅರ್ಥ ಮಾಡಿಕೊಂಡ್ರೆ ಸಂಭ್ರಮಕ್ಕೆ ಅರ್ಥ ಇರೋದು ಯಾವಾಗ? ಅದು ನ್ಯಾಯಬದ್ಧವಾಗಿ ನಡೆದಾಗ. ಇದು ಯಾವ ಸಂಭ್ರಮ? ದೇವರನ್ನು ದೂರ ಹಾಕೋದು, ತನ್ನ ತನಗೆ ಸ್ವಾರ್ಥವನ್ನು ತರೋದು. ನಿನ್ನ ಹೇಳಲಿಲ್ಲ, ಶ್ರೀನಿವಾಸ ದೇವರಿಗಿರ್ತಕ್ಕಂಥ ವಾಹನಗಳ ಮೇಲೆ ಮಕ್ಕಳನ್ನು ಕೂಡಿಸಿ ಆ ಮೆರವಣಿಗೆ ಮಾಡಿದರೆ ಎಷ್ಟು ಅನ್ಯಾಯ ಆಗಬಹುದು? ಇದನ್ನು ಯೋಚನೆ ಮಾಡಬೇಕು. ಆ ಸಂಬಂಧ ಪಡೆದು ಇದ್ದವರು ಕೂತರೆ ವಸ್ತು ಉಳಿಯೋದಿಲ್ಲ. ಇದು ಬಂಥರೆ ಹೇಳಿಕೊಟ್ಟು ಕೈಕೇಯಿ ಕೇಳಿಬಿಟ್ಟು. ಅವತ್ತಿನದು ಒಂದು ಸಾಂಕೇತಿಕವಾದ ಅಧ್ಯಾತ್ಮ ಅಂತ ಅದೇನು, ಇವತ್ತು ನಡೀತಿರೋದೆಲ್ಲ ಮನೆ ಮನೆಗಳಲ್ಲಿ ಹಾಗೆ. ದೇವ್ರ ಪೂಜೆ ಇಲ್ಲ ಅಲ್ಲ, ದೇವರೇ ಇಲ್ಲ ಫಸ್ಟ್ ಮನೆಗಳಲ್ಲಿ. ಮನಸ್ಸಿನಲ್ಲೇ ದೇವರಿಲ್ಲ, ಮನೆಗಳಲ್ಲೇ ದೇವರಿಲ್ಲ. ದೇವರು ತನಗೆಲ್ಲ ಕೊಟ್ಟಿರೋದಾರದಲ್ಲಿ ದೇಹನ ದೇವರು ಕೊಟ್ಟಿರೋ ದೇಹ ಇದು. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು, ಸಾಧಾರಣವಲ್ಲ ಸಾಧು ಪ್ರಿಯನೇ. ಭಗವಂತ ಕೊಟ್ಟ ದೇಹನ ಆಫೀಸ್ ಜೀಪನ್ನು ಆಫೀಸ್ಗೆ ಉಪಯೋಗಿಸ್ತಾರೆ, ಮನೆಗೆ ಉಪಯೋಗಿಸ್ತಾರೆ. ಆಫೀಸಲ್ಲಿ ಕೆಲಸ ಕೊಟ್ಟಾಗ ಮನೆಯಲ್ಲಿ ಏನೋ ಕೆಲಸ ಬಿತ್ತು, ಆಫೀಸ್ನಲ್ಲಿ ಅರ್ಜೆಂಟ್ ಅಂದರು, ಹೋಗ್ಲೇಬೇಕು, ಬೇರೆ ದಾರಿ ಇಲ್ಲ. ಮನೆ ಕೆಲಸಕ್ಕಿಂತ ಆಫೀಸ್ ಕೆಲಸ ದೊಡ್ಡದು, ಯಾಕೆ ತಾನು ಬದುಕಿರೋದೇ ಆಫೀಸಿನ ಸಂಬಳದಿಂದ. ಇದು ಅರ್ಥ ಮಾಡಿಕೊಂಡ್ರೆ ದೇವರು ಕೊಟ್ಟ ದೇಹ, ದೇವರು ಕೊಟ್ಟ ಕಣ್ಣು, ದೇವರು ಕೊಟ್ಟ ಕಿವಿ, ಅದನ್ನೇ ಕಣ್ಣು ಕೈಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಖ್ಯ ಮರೋಣ ಆಗುವರೆ ಎಲ್ಲ ದೇವರು ಕೊಟ್ಟಿದ್ದೇನೆ. ಅಂಥದ್ದನ್ನ ದೇವರಿಗೋಸ್ಕರ ಉಪಯೋಗಿಸ್ತಾ ಹೋದರೆ, ಸ್ವಾರ್ಥಕ್ಕೆ ಉಪಯೋಗಿಸಿದ್ರೆ ಅದೇ ರಾಮಾಯಣವಾಗುತ್ತೆ ಅಂತ ಅರ್ಥ. ರಾಮನನ್ನು ಸಂಪೂರ್ಣ ಹೊರಗೆ ಕಳಿಸ್ಬೇಕು, ಅದು 14 ವರ್ಷಗಳಾಗ ಕಳಿಸ್ಬೇಕು. ಅದು ಎಷ್ಟೋ ವರ್ಷ, 14 ವರ್ಷ ಅಷ್ಟೇ, ನಮ್ಮ ಜನ ಎಷ್ಟೋ ವರ್ಷ 100 ವರ್ಷ ಆಗಿದೆ ಕಳಿಸಿ, ಆಗಲೇನೆ ಬರೋ ಚಾನ್ಸಸ್ಸೇ ಇಲ್ಲ. ಮನೆಯಲ್ಲಿ ದೇವರು ಅಂದ್ರೆ ಪಾಪ ಜನಗಳಿಗೆ ಕಲ್ಪನೆ ಕೂಡ ಇಲ್ಲ ಆ ಸ್ಥಿತಿಯಲ್ಲಿದ್ದಾರೆ. ಆಧುನಿಕ ಮಕ್ಕಳಿಗೆ ಅಧ್ಯಾತ್ಮ ಅಂದ್ರೆ ಪೂರ್ತಿ ಹೊಸ್ತು. ಆದ್ರೆ ಜನರಲ್ಲಿ ಆಸಕ್ತಿ ಇರೋ ಜನ ಇರ್ತಾರೆ, ಅವ್ರಿಗೆ ಸಪ್ಲೈ ಇರೋದಿಲ್ಲ ಅಷ್ಟೇನೆ. ಆಗ ಕೈಕೇಯಿ ಅದನ್ನು ದಶರಥನ ಮುಂದೆ ಕೇಳ್ತಾಳೆ. ದಶರಥ ನಿನ್ನೆ ಹೇಳಿದ ಜೀವ, 10 ಇಂದ್ರ ಇರತಕ್ಕಂಥ ಜೀವ, ಆತ ಕೈಕೇಯಿಯ ಮಾತಿಗೆ ಬಲಿಯಾದ. ಅಂದ್ರೆ ಕೈಕೇಯಿ ಅಂದ್ರೆ ಹೆಂಡತಿ ಅಂದ್ರೆ ಬುದ್ಧಿ ಅಂತ ಹೇಳಿದೆ. ಅಂದ್ರೆ ಕೆಟ್ಟ ಬುದ್ಧಿಗೆ ಒಳಗಾದ ಅಂತ ಅರ್ಥ. ಬುದ್ಧಿ ಯಾತಕ್ಕೆ ಕೆಟ್ಟು, ಕೈಕೇಯಿ ಯಾತಕ್ಕೆ ಕೆಟ್ಟಲು, ಮಂಥರಿಯ ಮಾತಿನಿಂದ ಕೆಟ್ಟಲು. ಮಂಥರಿ ಅಂದ್ರೇನು? ದುರ್ಯೋಧನನ ಹೆಂಡತಿ ಅಲಕ್ಷ್ಮಿಯವರು. ದುರ್ಯೋಧನ ದುಶಾಸ್ತ್ರಗಳ ಪ್ರತೀಕ ಅವರು. ಭಾರತೀ ದೇವಿ ಹೇಗೆ ಸಚ್ಛಾಸ್ತ್ರಗಳಿಗೆ ಪ್ರತೀಕನು, ಚತುರವದನನ ರಾಣಿ, ಅತಿರೋಹಿತ ವಿಮಲ ವಿಜ್ಞಾನಿ, ನಿಗಮ ಪ್ರಪತಿಗಳಿಗೆ ಅಭಿಮಾನಿ, ಸರಸ್ವತಿ ಭಾರತೀಯರು, ಮಹಾಲಕ್ಷ್ಮಿ ಎಲ್ಲ ಸಚ್ಛಾಸ್ತ್ರಗಳ ಅಭಿಮಾನಿ ದೇವತೆಗಳು. ಮಹಾಲಕ್ಷ್ಮಿ ಅತ್ಯಂತ ಪ್ರಕಾರ, ಅನಂತರ ಸರಸ್ವತಿ ಭಾರತೀಯರು. ದುಶಾಸ್ತ್ರಗಳಿಗೆ ಈ ಮಂಥರೆ ಅಲಕ್ಷ್ಮಿ ಅದಕ್ಕೆ ಅಭಿಮಾನಿ ದೈತ್ಯಳು. ದುಶಾಸ್ತ್ರಗಳು ಅಂದ್ರೇನು? ದುರ್ಮತಗಳು. ಏಕವಿಂಶತಿ ದುಭಾಷ್ಯ ದೂಷಕಂ. ದುರ್ಮತಗಳು. ದುರ್ಮತ ಅಂದ್ರೆ ಬೋರ್ಡ್ ಹಾಕೊಂಡಿರೋದಿಲ್ಲ, ನಾನೇ ದೇವರು. ದುರ್ಮತ, ನಾನೇ ದೇವರು, ಇದೆಲ್ಲ ನನ್ನದೇನೆ, ಜಗತ್ತೆಲ್ಲ ನನ್ನದೇನೆ, ನಾನು ಬದುಕು ಉಳಿದವರು ಸಾಯಬೇಕು, ಇದೆಲ್ಲ ದೈತ್ಯರ ಲಕ್ಷಣ ಇದು. ರಾವಣನನ್ನ ದೃಷ್ಟಾಂತ ಅಂತ ಕರೀತಾರೆ. ವರ ತಗೊಂಡ ದೃಷ್ಟಾಂತ ಕರೆಯೋದಿಲ್ಲ, ಧ್ರುವ ವರ ತಗೊಂಡ ಯಾರ ದೃಷ್ಟಾಂತನಾಗ್ತಾನಣ್ಣ? ಭಗವಂತನಾದ ವಿಷ್ಣುವಿಂದ ವರ ತಗೊಳ್ತಾನೆ. 360,000 ವರ್ಷಗಳ ಕಾಲ ಚಕ್ರವರ್ತಿ ಆಗಬೇಕಾದ ದೊರೆಷ್ಠಕ್ಕೆ ಅಧಿಪತಿ ಆಗಬೇಕು, ಅನಂತರದೊಳಗೆ ವೈಕುಂಠಕ್ಕೆ ಹೋಗಿ ಎಂಥ ವರ ತಗೊಳ್ತಾನೆ. ದೃಷ್ಟಾಂತ ಕರೆಯೋದಿಲ್ಲ, ಅದಕ್ಕೆ ಲೋಕ ಕಲ್ಯಾಣಕ್ಕೆ ಉಪಯೋಗಿಸ್ತಾನೆ ಅದಿಷ್ಟು ಕೂಡ. ಅದೇ ರಾವಣ ತಗೊಳ್ತಾನೆ, ವರ ತಗೊಳ್ತಾನೆ. ಮಾಡಿದ್ದೇನು? ಅಣ್ಣ ಹೊರಗಾಗ್ತಾನೆ, ಪುಷ್ಪಕ ಕದೀತಾನೆ, ಲೋಕ ಹಾಳು ಮಾಡ್ತಾನೆ, ಸೀತಾಪರಣ ಪ್ರಯತ್ನ ಪಡ್ತಾನೆ, ಎಷ್ಟು ನಾಶ ಮಾಡ್ತಾನೆ. ಸೊ ವರ ತಗೊಳ್ಳೋದು ತಪ್ಪಲ್ಲ, ಅದನ್ನು ದುರ್ಲಾಭ ಪಡೆಯೋದೇ ತಪ್ಪು. ಆದ್ದರಿಂದ ಈ ಮಂಥರೆ ದುಶ್ಯಾಸ್ತ್ರ ಅಂದ್ರೆ ಯಾವುದು ಗೊತ್ತಾ? ದೇವರನ್ನ ಬಿಡಿಸೋದು ದುಶ್ಯಾಸ್ತ್ರ, ನಾಸ್ತಿಕವಾದ ದುಶ್ಯಾಸ್ತ್ರನೇ. ತಂದೆ ತಾಯಿನ ಬಿಡು ಅಂತ ಹೇಳ್ತಾರಲ್ಲ, ಯಾವ ನ್ಯಾಯ ಇದು? ಯೋಚನೆ ಮಾಡಿ, ಕೆಲಸ ಬಿಡು ಅಂತ ಹೇಳಿದ್ರೆ ಒಪ್ತಾರೆ ಯಾರು? ಪ್ರೆಸೆಂಟ್ ಮಾಡಿ ಮನೆ ಅಂತ ಕೇಳಿದ್ರೆ ಬಿಡೋದಿಲ್ಲ, ಯಾತಕ್ಕೆ ಗೊತ್ತಾ? ಬಂತಿನಗತ ನಾಡೆ ಅಂತ ಕೇಳ್ತಾರೆ. ಆ ತಂದೆ ತಾಯಿ ಬಿಡದೆ ಬಿಟ್ಟು ಬಿಡ್ತಾನೆ ತಕ್ಷಣ. ಎಷ್ಟು ತಪ್ಪದು? ಕೆಲಸ ಕೊಟ್ಟವ್ರನ್ನ ಬಿಡೋದಿಲ್ಲ, ದೇಹ ಕೊಟ್ಟವ್ರನ್ನ ಹಾಗೆ ಬಿಡ್ತೀವಿ ಅಂದ್ರೆ ಉತ್ತರ ಇಲ್ಲ ಅದಕ್ಕೆ. ಆ ಯೋಚನೆ ಮಾಡೋದನ್ನು ಕೆಲಸ್ತಾ ಹೋಗ್ತಾರೆ ಅವರು. ನಿಧಾನವಾಗಿ ಸಿಕ್ಕಿದ್ದು ತಿನ್ನಿಸ್ತಾರೆ, ಸಿಕ್ಕಲ್ಲಿ ತಗೊಂಡು ಹೋಗ್ತಾರೆ, ಸಿಕ್ಕಿದ್ದನ್ನು ಕುಡಿಸ್ತಾರೆ, ಅವನ ಬುದ್ಧಿ ಕೆಡಿಸ್ತಾರೆ, ಕೊನೆಗೆ ವಾಪಸ್ ಬರುವಂತೆ ಮಾಡ್ತಾರೆ. ಅದೇ ಮಂಥರೆ ಅಂದ್ರೆ, ಅದು ಮಂಥರೆ ಅಂದ್ರೆ ಮುದ್ದಿನ ಕೀಳು ಮಾಡತಕ್ಕಂಥ ಪ್ರವೃತ್ತಿ, ಬುದ್ಧಿಯೆಲ್ಲ ಕುಗ್ಗಿ ಹೋಗಿಬಿಡುತ್ತೆ. ಅಂಥವ್ರು ಏನ್ ಮಾಡ್ತಾರೆ ಅಂದ್ರೆ, ಬುದ್ಧಿ ಕೆಡಿಸಿದ್ರು ಬುದ್ಧಿ ದಶರಥ ಒಳಗಾದ ರಾಮದೇವರಸಕ್ಕೆ ಹೊಡ್ತಾರೆ. ಭರತನಿಗೆ ಪಟ್ಟಾಭಿಷೇಕದ ಯೋಚನೆ ಮಾಡಬೇಕು, ರಾಮದೇವರು ಇನ್ನೊಂದು ತುಂಬಾ ಜನ ಯೋಚನೆ ಮಾಡಬೇಕು. ಏನೋ ರಾಮನ ದೇವರು ಅಂತೀರಿ, ಈ ಸಂಚಿಗೆ ದೇವರು ಬಲಿಯಾಗ್ಬಿಟ್ನಲ್ಲ, ಇದ್ಯಾವ ದೇವರು ಅಂತ ಪ್ರಶ್ನೆ. ದುಷ್ಟರು ಯಾರೋ ಸಾಮಾನ್ಯರು ಬಲಿಯಾಗ್ತಾರೆ ಅಂದ್ರೆ ಸರಿನ, ದೇವರೇ ಬಲಿಯಾಗೋದಾದರೆ ದೇವರಿಗಿಂತ ದುಷ್ಟ ದೊಡ್ಡವರಾದರ ಅಂತ ಪ್ರಶ್ನೆ ಇದೆ. ಅನೇಕರು ಕೇಳೋ ಪ್ರಶ್ನೆ. ಇಲ್ಲಿ ನೋಡಿದ್ರು ಸತ್ಯಜನರಿಗೆ ಸೋಲು, ದುರ್ಜನರಿಗೆ ಗೆಲುವು, ಇದು ಯಾವ ಧರ್ಮ ಇದು ಒಂದು ಅಂತ ಅನೇಕರ ವಾದ. ಅದಕ್ಕೆ ಉತ್ತರ ಕೊಡ್ತಾರೆ, ಸರಿಯಾಗಿ ರಾಮಾಯಣ ಓದಿಲ್ಲ ನೀವು, ಮಹಾಭಾರತ ಓದಿಲ್ಲ. ದುರ್ಜನರಿಗೆ ಗೆಲುವಲ್ಲ, ಗೆಲುವಿನಂತೆ ಕಾಣುತ್ತೆ. ಸಜ್ಜನರಿಗೆ ಸೋಲಲ್ಲ, ಸೋಲಿನಂತೆ ಕಾಣುತ್ತೆ. ರಿಸಲ್ಟ್ ನೋಡ್ಬೇಕ. ರಾವಣ ರಾಜ್ಯ ಆಡಿದ್ನು, ರಾಮ ರಾಜ್ಯ ಆಡಿದನು, ಪಾಂಡವರ ರಾಜ್ಯ ಬಂತು, ಕೌರವರಿಗೆ ಬಂತು. ಸೊ ಇನಿಷಿಯಲ್ ಸ್ಟೇಜ್ ನಲ್ಲಿ ಯಾವಾಗಲೂ ಅಧರ್ಮ ಗೆಲ್ಲುತ್ತೆ, ಫೈನಲ್ ಸ್ಟೇಜ್ ಅಲ್ಲಿ ಯಾವಾಗಲೂ ಧರ್ಮ ಗೆಲ್ಲುತ್ತೆ. ಅದನ್ನೇ ಅಂತ ಅಂತ ಕರೆಯೋದು, ಸುಖದಂತ ದುರಂತ. ಅಂತವನ್ನು ತೀರ್ಮಾನ ಮಾಡಬೇಕ ಹೊರತು ನೋಡಿ ಅಷ್ಟ ತೀರ್ಮಾನ ಮಾಡಿಕೊಡುತ್ತೆ. ಆ ದೃಷ್ಟಿಯಲ್ಲಿ ಇದು ಭಗವಂತನ ಸಂಕಲ್ಪ ಆಗಿತ್ತು. ಏನು ಸಂಕಲ್ಪ ಅಂದ್ರೆ, ನಾನೀಗ ಕಾಡಿಗೆ ಹೋಗಬೇಕು, ಆ ಮೂಲಕ ರಾವಣಾದಿಗಳ ಸಂಹಾರಕ್ಕೆ ಅದು ನಾಂದಿ ಆಗಬೇಕು. ಇಲ್ಲಿ ದುಷ್ಟರ ಸ್ವಭಾವ ಜಗತ್ತಿ ಗೊತ್ತಾಗಬೇಕು. ದುಷ್ಟರಂತ ಗೊತ್ತಾಗದೆ ಅವರನ್ನು ಕೊಲ್ಲೋದು ಸಾಧ್ಯ ಇಲ್ಲ. ಮರಣ ಶಿಕ್ಷಣ ಕೊಡಬೇಕಾದ್ರೆ ಕೋರ್ಟಲ್ಲಿ ವಿಚಾರಣೆ ನಡೀಬೇಕು, ನಡೆದವನು ತಪ್ಪಿತಸ್ಥ ಅಂತ ಆಗಬೇಕು. ಆಮೇಲೆ ಅವನ್ನು ಗಲ್ಲಿಗೆ ಹಾಕ್ತಾರೆ, ಇದಕ್ಕೆ ಹಾಕೋದಿಲ್ಲ. ಆ ವಿಚಾರ ಮಾಡೋ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆನೇ ಭಯ ಮಾತ್ರ ತೋರಿಸಿಕೊಟ್ಟಿತ್ತು. ತಾನೀಗ ಕಾಡಿಗೆ ಒತ್ತಾಯದಿಂದ ಹೋಗಿದ್ದಲ್ಲ, ರಾಮ ಮನಸ್ಸು ಮಾಡಿದ್ರೆ ಹೋಗೋ ಕಾರಣನೇ ಇರಲಿಲ್ಲ. ಲಕ್ಷ್ಮಣ ಹೇಳ್ತಾರೆ, ಲಕ್ಷ್ಮಣ ಅಣ್ಣ ನೀನು ಕಾಡಿಗೆ ಹೋಗ್ಬೇಡ, ಇನ್ನು ಸುಮ್ಮನೆ ನಾನು ನೋಡ್ಕೊಂಡಿರ್ತೇನೆ ಅಂತ ಹೇಳ್ತಾನೆ ಲಕ್ಷ್ಮಣ. ನಾನು ಹೋಗ್ತೇನೆ, ಈಗ ದಶರಥನಿಗೆ ಹೇಳ್ತೇನೆ, ರಾಮನ ಕಾಡಿಗೆ ಕಳಿಸ್ಬೇಡ ಅಂತ ಹೇಳ್ತೇನೆ. ಆತ ಕೇಳಿದ್ರೆ ಸರಿ, ಕೇಳದೆ ಹೋದ್ರೆ ನಿಗ್ರಹ ಮಾಡ್ತೇನೆ, ಸೈನ್ಯ ಬಂದ್ರೆ ಕೊಂದು ಹಾಕಿಬಿಡ್ತೇನೆ, ನಿನಗೆ ಪಟ್ಟಾಭಿಷೇಕ ಮಾಡ್ತೇನೆ, ಹೋಗ್ಬೇಡ ಅಂತ ಹೇಳ್ತಾರೆ. ಅಂದ್ರೆ ರಾಮ ಅಸಹಾಯನಾಗಿ ಹೋಗ್ತಾ ಇಲ್ಲ, ಹುಡುಗ ಕೆಲಸ ಮುಗಿದು ಹೋಗ್ತಿತ್ತು. ದಶರಥ ಲಕ್ಷ್ಮಣ ಸಮರ್ಥ, ಆದಿಶೇಷ ಆತ, ಮಾಡೇ ಮಾಡ್ತಿದ್ದ. ರಾಮ ಹೇಳ್ತಾನೆ ಹಾಗೆಲ್ಲ ಮಾಡಬಾರದು, ಒಂದು ಧರ್ಮ ತೋರಿಸ್ಬೇಕು, ಕರ್ತವ್ಯ ಮಾಡಬೇಕು. ಏನು ಧರ್ಮ? ತಂದೆ ತಾಯಿಗಳು ಅಕಸ್ಮಾತ್ ಕೆಟ್ಟದ್ದನ್ನು ಹೇಳಿದ್ರು ಕೂಡ ಅವರ ಮಾತನ್ನು ಗೌರವಿಸಬೇಕು ಅಂತ ಜಗತ್ತಿಗೆ ತೋರಿಸ್ತಾರೆ. ಮಾತೃ ದೇವೋ ಭವ, ಪಿತೃ ದೇವೋ ಭವ. ಅವ್ರು ಒಳ್ಳೇದನ್ನು ಹೇಳಿದ್ರೆ ಎಲ್ಲರೂ ಕೇಳ್ತಾರೆ, ಏಕಾಚಿ ಊಟ ಮಾಡಿಬಿಡು, ಎಂಥ ತಂದೆ, ಅಂಥ ತಂದೆ ಇರಬೇಕು ನಮ್ಮ ಮನೆಯಲ್ಲಿ, ಇಂಥ ತಾಯಿ ಖುಷಿಯಾಗಿಬಿಡುತ್ತಾರೆ. ಇದು ಮಾತನಾಡಿಸೋದಲ್ಲ, ಅಪ್ರಿಯವಾದ ಮಾತನ್ನು ಕೂಡ ನಡೆಸಬೇಕು. ರಾಜ್ಯವನ್ನೇ ಬಿಟ್ಟು ಹೋಗಬೇಕು, ತೋರಿಸ್ತಾರೆ ತಂದೆ ತಾಯಿಗಳ ಬೆಲೆ ಎಷ್ಟು ಅಂದ್ರೆ ಹೇಳಿದ್ದೆಲ್ಲ ಕೇಳಬೇಕು. ತಾಯಿಗೋಸ್ಕರ ಭೂಮಿ ಬಿಡಬಹುದಾ? ಯಕ್ಷ ಪ್ರಶ್ನೆಯಲ್ಲಿ ಉತ್ತರ ಬರುತ್ತೆ. ಯಕ್ಷ ರೂಪದ ಯಮದೇವರು ಧರ್ಮರಾಜನನ್ನು ಕೇಳುತ್ತಾರೆ, ಧರ್ಮರಾಜ ಭೂಮಿಗಿಂತ ಭಾರ ಯಾವುದು, ಭೂಮಿಗಿಂತ ದೊಡ್ಡ ಯಾವುದು ಅಂತ ಕೇಳುತ್ತಾನೆ. ಧರ್ಮರಾಜ ಕಷ್ಟ ಹೇಳ್ತಾನೆ, ತಾಯಿ ಅಂತ ಹೇಳ್ತಾನೆ. ಮಾತಾ ಗುರುತರಂ ಭೂಮಿಹಿ, ಮಹಾಭಾರತದ ಮಾತು, ಭೂಮಿಗಿಂತ ತಾಯಿ ದೊಡ್ಡವಳು. ಒಂದು ಅರ್ಥವನ್ನು ಗೊತ್ತ, ವಿವಾದ ಬಂದ್ರೆ ನಾವು ತಾಯಿ ಮಾತಿಗೋಸ್ಕರ ಒಂದು ಮನೆ ಬಿಡೋದಲ್ಲ, ಭೂಮಿ ಬೇಕಾದ್ರೆ ತ್ಯಾಗ ಮಾಡಬಹುದು, ಅಷ್ಟು ದೊಡ್ಡವಳು ತಾಯಿ ಅಂತ ಅರ್ಥ. ನಾ ಹಾಗೆ ಅರ್ಥ ಮಾಡ್ಕೊಳ್ಳಲ್ಲ ಅದನ್ನ. ಭೂಮಿಗಿಂತ ತಾಯಿ ಭಾರ ಅಂದಮೇಲೆ ಅಷ್ಟು ಭಾರ ತಾಯಿ ಬಿಟ್ಟುಬಿಡೋದಲ್ಲ, ಸಿಟ್ಟು ಬಿಟ್ಟುಬಿಟ್ರೆ ಅಷ್ಟೇ ಬರುತ್ತೋ. ಈ ರೀತಿ ಅರ್ಥ ಮಾಡಿಕೊಂಡ್ರು, ಅದು ಹೇಳಿದ್ದು ವ್ಯಾಲ್ಯೂ ಹೇಳಿದ್ರು. ಇಡೀ ಭೂಮಿಯ ಬೆಲೆಗಿಂತ ತಾಯಿಯ ಬೆಲೆ ಜಾಸ್ತಿ ಅಂತ ಅರ್ಥ. ಅದು ಸೈಕಲ್ ಬೆಲೆ ಅರ್ಥ ಆಗುತ್ತೆ ನಮ್ಗೆ ಎಷ್ಟಿರುತ್ತೆ ಅಂತ ಹೇಳಿ, ಬೆಂಗಳೂರಲ್ಲಿ ಸೈಕಲ್ ಬೆಲೆ ಅಂದ್ರೆ ತಡೆ ತಿರುಗಿ ಹೋಗುತ್ತೆ. ಅದನ್ನು ತಾಯಿ ಬೆಲೆ ಭಾರಿ ದೊಡ್ಡದು ಅಂತ ಹೇಳೋದು ಮಹಾ ರಾಮಾಯಣದ ಉದ್ದೇಶ. ರಾಮಾಯಣ ಕೇಳೋರೆಲ್ಲ ಮಾತೃ ದೇವೋಭವ ಪಿತೃ ದೇವೋಭವ ಮಾತನ್ನ ನಿದರ್ಶನವನ್ನು ನೋಡ್ಬೇಕು. ನಾವು ಪಿತೃವಾಕ್ಯವನ್ನು ಪರಿಪಾಲನೆ ಮಾಡಿದವನು ರಾಮ, ಇದನ್ನು ಗೊತ್ತಾದ್ರೆ ಜಗತ್ತಿನಲ್ಲಿ ಇವತ್ತು ಅತ್ಯಂತ ಮೌಲ್ಯಗಳ ಕುಸಿತದ ಕಾಲ ಇದು. ಮೌಲ್ಯಗಳಂದ್ರೆ ಇಲ್ಲಿ ಯಾವುದಕ್ಕೂ ಬೆಲೆ ಇಲ್ಲ. ತಂದೆ ತಾಯಿ ಅಣ್ಣ ತಮ್ಮ ದೊಡ್ಡವರಂದ್ರೆ ಬೆಲೆ ಇಲ್ಲ. ಎಷ್ಟೋ ಜನ ಹೇಳ್ತಿರ್ತಾರೆ ಪಾಪ ವಯಸ್ಸಾದ ಸ್ಕೂಟರ್ ಮೇಲೆ ಪಾಪ ಹೇಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಳ್ಳೆ ಗುಂಡ್ಕಲ್ಲಿದ್ದಂತ ಹುಡುಗ ಬಂದು ತಾಗಿಸಿ ಹೋಗ್ತಾರೆ, ಬೀಡಿಸಿ ಹೋಗ್ತಾರೆ. ಅವ್ರು ಅವ್ರು ಬಿದ್ದರೆ ಆನಂದ ಪಡ್ತಾ ಹೋಗ್ತಾರೆ. ಎಂಥ ರಾಕ್ಷಸರಿ ಅವರು. ಯಾರಾದ್ರೂ ಕೇಳಿ ನೀವ್ಯಾರು ಕೇಳೋದಕ್ಕೆ ಅಂತ ಹೇಳ್ತಾರೆ. ನೀವು ದಿನಕ್ಕೆ ನೀವು ಹೋಗಿ ಈ ತರ ವ್ಯವಸ್ಥೆ ಬಂದ್ಬಿಟ್ಟು ಯಾರೋ ಯಾರೋ ಯಾರ ಮಾತನ್ನು ಕೇಳಬಾರ್ದು. ತೋಚದ ಹಾಗೆ ಮಾಡಬೇಕಿಷ್ಟೇ. ಅಂದ್ರೆ ಈ ಒಂದು ಧರ್ಮನ ನೀತಿ ಉಳಿಯುತ್ತೆ. ಎಲ್ಲರೂ ತೋರಿಸ್ತಾ ಮಾಡಿಬಿಟ್ರೆ ಜಗತ್ತು ಬದುಕೋದು ಹೇಗೆ? ಪಾಪ ಟ್ರಾಫಿಕ್ ಪೊಲೀಸ್ ನಿಂತಿರ್ತಾನೆ, ಅವ್ನು ಹೊಡ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ಬೇಕು? ಮತ್ತೆ ಆ ಕೆಲಸ ಮಾಡಿದವರಿದ್ದಾರೆ. ಇರೋ ಜಾತಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕಿರ್ತಾರೆ. ವ್ಯವಸ್ಥೆನ ಉಲ್ಲಂಘನೆ ಮಾಡಿದ್ರೆ ಗತಿ ಏನಾಗಿದ್ರೆ? ನಮ್ಮಲ್ಲಿ ಊಟಕ್ಕೆಲ್ಲ ಬರೆಸಿರ್ತಾರೆ. ಕಷ್ಟ ತಿನ್ಬೋದು, ತಿನ್ನೋದಿಲ್ಲ. ಅದು ಬಸವಲ್ಲ ತಿನ್ನಕ್ಕೆ. ಎಲ್ಲ ಕೃಷ್ಣಾರ್ಪಣನು ಯಶಸ್ವಿಯಾಗಿದ್ರು ಕಾಯ್ತಿರ್ತಾರೆ. ಅದಕ್ಕೆ ಅದೊಂದು ಸ್ಪಿರಿಚುವಲ್ ಡಿಸಿಪ್ಲಿನ್. ಅದು ಅಂತ ಸ್ಪಿರಿಚುವಲ್ ಎಲ್ಲರೂ ಒಬ್ಬರು ಇದಕ್ಕೆ ಊಟ ಮಾಡಬಾರದು. ಎಲ್ಲರೂ ಒಟ್ಟಿಗೆ ಮಾಡಬೇಕು. ಎಷ್ಟೇ ಅರ್ಥ ಇದೆ ಅದರೊಳಗೆ ಆ ಸ್ಪಿರಿಚುವಲ್ ಡಿಸಿಪ್ಲಿನ್. ನಮ್ಮಲ್ಲಿ ಸೋಷಿಯಲ್ ಡಿಸಿಪ್ಲಿನ್ ನಮಗೆ ಗೊತ್ತಿರ್ತದಲ್ಲ, ಈ ಸ್ಪಿರಿಚುವಲ್ ಡಿಸಿಪ್ಲಿನ್ ಗೊತ್ತಾಗುತ್ತೆ. ಇವತ್ತು ಭಗವಂತನನ್ನು ಆರಾಧನೆ ಮಾಡಬೇಕಾದ್ರೆ ಒಂದು ಆಧ್ಯಾತ್ಮಿಕ ಶಿಸ್ತಿರಬೇಕು. ಇವತ್ತು ತಂದೆಯನ್ನೇ ಗೌರವಿಸ್ತಾ ಹೋದರೆ ಏನು ಜೀವನ? ಅದು ತಾಯಿಯನ್ನು ಗೌರವಿಸ್ತಾ ಏನು ಜೀವನ? ಚಿಕ್ಕಂದಿನಲ್ಲಿ ಅವರ ನಮ್ಮನ್ನು ಬೆಳೆಸ್ತಾರೆ, ವಯಸ್ಸಾದ್ರೆ ಅವರನ್ನು ನಾವು ನೋಡಬೇಕು, ಇದು ರೆಸಿಪ್ರೊಕೇಟ್ ಮಾಡಬೇಕು. ಅದು ನಮ್ಮ ಕರ್ತವ್ಯ. ಕೂಲಿ ಕೊಟ್ಟರೆ ಕೆಲಸ ಆಗೋದಿಲ್ಲ. ಸೇವಕರು ಇರಬೇಕು ಎದುರುಗಡೆ. ದೇವರು ಹೇಗರ ಮುಂದೆ ಇಟ್ಟಿದ್ದಾನೆ 16 ವರ್ಷ. ತಾಯಿ ತಂದೆ ತಾಯಿಗಳ ಜವಾಬ್ದಾರಿ ಈ ಆಧುನಿಕ ದೃಷ್ಟಿಗಳಲ್ಲೂ ಕೂಡ ಮಿನಿಮಮ್ 20 ಇಯರ್ಸ್ ಇರುತ್ತೆ. ಪಾಪ ತಾಯಿಗೆ ಇನ್ನೂ ಜಾಸ್ತಿ 1 ವರ್ಷ ಪಟ್ಟಿಯಲ್ಲಿಂದ ಇಟ್ಕೊಂಡು ಲೆಕ್ಕ ಹಾಕಿದರೆ ಸೊ 21 ವರ್ಷ ತಾಯಿ ಕಾಪಾಡ್ತಾಳೆ. ಅಂತ ತಾಯಿ ಒಂದು ಮೀಸಾದ ಮೇಲೆ ಇಟ್ಟು ಅವಕಾಶ ಕೊಡೋದಿಲ್ಲ ಅಲ್ಲಿ. ಎಷ್ಟು ಆಶ್ಚರ್ಯ. ನಮ್ಮನ್ನು ಹೇಳೋದುಂಟು, ತನ್ನ ಆಹಾರವನ್ನು ತಂದೆ ತಾಯಿಗಳು ಹಂಚಿ ಮಕ್ಕಳಿಗೆ ಕೊಡ್ತಾರೆ. ಬಡವರಾಗಿದ್ರು ತಾವು ಉಪವಾಸ ಇದ್ದು ಮಕ್ಕಳಿಗೆ ಅದನ್ನು ಹಂಚಿಕೊಡ್ತಾರೆ. ಈ ಮಕ್ಕಳೇನ್ ಮಾಡ್ತಾರೆ ಗೊತ್ತಾ? ತಂದೆ ತಾಯಿನ ಹಂಚಿಕೊಂಡ್ಬಿಡ್ತಾರೆ. ಡಿ 4 ದಿವಸ 4 ದಿವಸ ಒಟ್ಟಿಗೆ ಇರಬಾರ್ದು. ಒಂದ್ ಕಡೆ ಇರೋ ಮಕ್ಕಳೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ಬಿಡ್ತಾರೆ. ತಂದೆ ಒಂದ್ ಕಡೆ, ತಾಯಿ ಒಂದ್ ಕಡೆ. ವಯಸ್ಸಿನ ಪಾಪ 11 ಮುದುಕರು ಇಬ್ರು ಜೊತೆಗಿರಬಾರ್ದು. ರಾಕ್ಷಸರಲ್ಲದೆ ಇನ್ನೇನಾಗಿರ್ತಾರೆ ಇರಲ್ಲ ಕೂಡ. ಇದು ಯಾರಿಗೂ ಅರ್ಥ ಆಗದ ಕಷ್ಟ ಅಲ್ಲ. ಅದು ಒಳ್ಳೆ ವ್ಯವಸ್ಥೆ ಇಲ್ಲ ಅಷ್ಟೇ. ಹೇಳಿದ್ರು ಯಾರು ಬೇಕಾದ್ರೆ ಅರ್ಥ ಆಗುತ್ತೆ. ಇಲ್ಲಿ ಅರ್ಥ ಆಗ ವ್ಯವಸ್ಥೆ ಮಾಡಿರೋದಿಲ್ಲೀಗ. ಯಾರ ಮಾತನ್ನು ಕೇಳಬೇಡಿ ಅನ್ನೋ ಒಂದು ಟ್ರೆಂಡ್ ಡೆವಲಪ್ ಆದಾಗ ಹೋಗ್ಬಿಡುತ್ತೆ. ರಾಮಾಯಣ ಅದಕ್ಕೆ ವಿರುದ್ಧವಾಗಿ ಹೊಡುತ್ತೆ. ತಂದೆ ತಾಯಿ ಮಾತನ್ನು ಕೇಳಬೇಕು. ಅದಕ್ಕೆ ಬರೀತಾರೆ ಭಾಗವತದಲ್ಲಿ, ರಾಮದೇವರು ಯಾತಕ್ಕೆ ಕಾಡಿಗೆ ಹೋದರು ಅಂತ ಕೇಳಿದರೆ, ಗುರುವರ್ಥೆಯೇ ತತ್ತ ರಾಜ್ಯ. ದೊಡ್ಡವರಿಗೆ ಆ ಗೌರವ ಕೊಡಬೇಕು ಅಂತ ತೋರಿಸೋದಕ್ಕೋಸ್ಕರ ರಾಮದೇವರು ಹೊರಟಿದ್ದಾರೆ. ಅಲ್ಲಿಂದ ಇನ್ನೊಂದು ಸಂಸ್ಕಾರ ತೋರಿಸ್ತಾರೆ. ಕೌಶಲ್ಯ ನಾನು ಬರ್ತೇನೆ ಅಂತ ಹಠ ಹಿಡಿತಾಳ ರಾಮ. ನಿಂದ ನಾನು ಕಾಡಿಗೆ ಬಂದು ಬಿಡ್ತೇನೆ. ಒಬ್ರಲ್ಲ, ಇಡೀ ಜಗತ್ತೇ ರಾಮನಿಂದ ಹೋಗಲು ತಯಾರಿತ್ತು. ಆಗ ರಾಮದೇವರು ಹೇಳ್ತಾಳ, ಅಮ್ಮ ನೀನು ಬರಬಾರ್ದು. ಯಾತಕ್ಕೆ ಬರಬಾರ್ದು ಅಂದ್ರೆ, ಇಲ್ಲಿ ಅಪ್ಪ ಇದ್ದಾರೆ, ವಯಸ್ಸಾಗಿದೆ, ಆತನ ನೋಡಿದ ನಂಬಿಕೆ ಬಂದ್ರೆ ಸಂತೋಷವಾಗೋದಿಲ್ಲ ಅಂತ ರಾಮದೇವರು ಹೇಳುತ್ತಾರೆ. ಎಂಥ ಮೌಲ್ಯ ಇದು! ಮಕ್ಕಳಿಗೆ ತಂದೆ ತಾಯಿಗಳು ಬೆಲೆಬಾಳ ವಸ್ತುಗಳಾದರೆ ಹೆಂಡತಿಗೆ ಗಂಡ ಅತಿ ಬೆಲೆಬಾಳುವ ವಸ್ತು ಅಂತ ಹೇಳುತ್ತಾರೆ. ಮಿತಂ ದದಾತಿ ಹಿ ಪಿತಾ, ಮಿತಂ ಭ್ರಾತ, ಮಿತಂ ಸುತಃ, ಅಮಿತಸ್ಯ ಹಿ ದಾತಾರಂ ಭರ್ತಾರಂ ಕಾನ ಸೇವೆಯೇ. ರಾಮಾಯಣದ ವಾಕ್ಯ, ರಾಮದೇವರ ಮಾತಿರುವಂತ. ಎಲ್ಲರೂ ಕೊಡೋದಕ್ಕೊಂದು ಮಿತಿ ಇದೆ. ಗಂಡನಿಗೆ ಸಬ್ಸ್ಟಿಟ್ಯೂಟ್ ಯಾರೂ ಆಗೋದಿಲ್ಲ ಅಂತ ಹೇಳ್ತಾನೆ ರಾಮದೇವರು. ಗಂಡನಿಗೆ ತಂದೆ ತಾಯಿಗಳು ಸಬ್ಸ್ಟಿಟ್ಯೂಟ್ ಆಗೋದಿಲ್ಲ. ಗಂಡನ ಸ್ಥಾನ ಬಹಳ ಉನ್ನತವಾದ ಸ್ಥಾನ, ಅಮ್ಮ ಆತನ್ನು ಬಿಟ್ಟು ಬರಬಾರದು ಅಂತ ರಾಮದೇವರು ಹೇಳುತ್ತಾರೆ. ಈ ಒಂದು ವಾಕ್ಯ ನಮ್ಮ ಸಮಾಜವನ್ನು ಬದಲಾವಣೆ ಮಾಡುತ್ತೆ. ಗೊತ್ತಾಯ್ತಾ? ತಂದೆ ನನ್ನ ಮಗ ಒಬ್ಬ ಹೆಂಗಸಿದ್ದಾರೆ, ಮಗ ಒಂದ್ ಕಡೆ, ಗಂಡ ಒಂದ್ ಕಡೆ, 3 ಜನ ಒಟ್ಟಿಗೆ ಇದ್ದಾರೆ, ನೋ ಪ್ರಾಬ್ಲಮ್. ಆದ್ರೆ ಒಬ್ಬರು ಬಿಡೋ ಪ್ರಸಂಗ ಬಂದ್ರೆ, ಇಲ್ಲಿ ಮಗನನ್ನು ಬಿಡಬೇಕೋ ಗಂಡನ್ ಬಿಡಬೇಕೋ ತಾಯಿ ಅಂತ ಕೇಳಿದರೆ, ಮಗನನ್ನು ಬಿಟ್ಟು ಬಿಟ್ಟರೆ ತಪ್ಪಲ್ಲ, ಗಂಡನ ಬಿಡಬಾರದು ಅಂತ ಹೇಳುತ್ತಾರೆ. ಇದು ರಾಮಾಯಣದ ಸಂದೇಶ. ರಾಮದೇವರ ನೇರ ಹೇಳುವ ಸಂದೇಶ ಇದು. ಅದನ್ನು ಕೇಳಿದ ಮನೆಗಳಂದ್ರೆ ರಾಮರಾಜ್ಯಕ್ಕೆ ಹೋಗುತ್ತೆ ಅಂತ ಅರ್ಥ. ರಾಮರಾಜ್ಯದಂತ ಮನೆ ಆಗತ್ತ. ಯಾವುದೋ ಒಂದು ಅಪ್ಪನಿಗೆ ವಯಸ್ಸಾಗಿದೆ, ಪಾಪ ಹತಾಶನ ಉಳಿದವರಾಗಿದ್ರೆ ಸಿಟ್ಟು ಮಾಡ್ಕೊಂಡು ಹೇಳ್ಬೇಕಾಯ್ತು, ನನ್ನ ಕಾಡಿಗೆ ಕಳಿಸಿದ್ದಾನೆ, ಹಾಗೆ ಮಾಡಬಾ ಹೋಗೋಣ ಅಂತ ಬುದ್ಧಿ ಬರುತ್ತೇನೆ ಅಂತ ಹೇಳ್ಬೋದಾಗಿತ್ತು. ರಾಮದೇವರು ಹೇಳೋದಿಲ್ಲ. ಅಲ್ಲಿ ನೋಡಿದ್ರೆ ಆ ಹಲ್ಲೆಯನ್ನು ಉದ್ಧಾರ ಮಾಡಿದ ರಾಮದೇವರು. ಕೌಶಲ್ಯನ ಉದ್ಧಾರ ಮಾಡ್ತಾರೆ. ಅಮ್ಮ ಅಪ್ಪನ ಬಿಟ್ಟು ಬರಬೇಡ ಅಂತ ಹೇಳ್ತಾ ಗಂಡನ್ನ ಬಿಡಬಾರ್ದನ್ನೋ ಸಂದೇಶವನ್ನು ಕೊಟ್ಟು ಅನುಗ್ರಹ ಮಾಡ್ತಾರೆ. ಕೌಶಲ್ಯಗೆ ಅರ್ಥವಾಗ್ತದೆ, ಆಯ್ತು ರಾಮ ಅಂತ ಹೇಳ್ತಾರೆ. ರಾಮದೇವರ ಮಾತು ಹೇಳ್ತಾರೆ, ಭರ್ತಾನಾಮ ಪರಂ ನಾರಿಯಾಹ ಭೂಷಣಾದಪಿ ಭೂಷಣಂ. ರಾಮದೇವರದ್ದೇ ಮಾತಿ. ಗಂಡ ಅಂದ್ರೆ ಹೆಂಡತಿಗೆ ಯಾವ ಅಲಂಕಾರವೂ ಅಲಂಕಾರ ಅಲ್ಲ, ಗಂಡನ ದೊಡ್ಡ ಅಲಂಕಾರ ಅಂತ ಹೇಳ್ತಾರೆ. ಗಂಡನ ಬಿಟ್ಟರೆ ಏನು ಅಲಂಕಾರಕ್ಕೆ ಅರ್ಥನೇ ಇಲ್ಲ. ಗಂಡನ ಬಿಟ್ಟರೆ ಏನು ಅಲಂಕಾರ ಇದೆ? ಅದಕ್ಕೆ ಭೂಷಣಾದಪಿ ಭೂಷಣಂ. ಅದನ್ನೇ ದಾಸರು, ಪತಿವ್ರತ ಸ್ತ್ರೀಯರಿಗೆ ಪತಿಯೊಂದ ಭೂಷಣವು, ಪತಿಯಿಂದ ಹೋದರೆ ಏನು ಭೂಷಣಕ್ಕೂ ಅರ್ಥ, ಅಲಂಕಾರಕ್ಕೆ ಅರ್ಥ ಇರಲಿಲ್ಲ ಅದಕ್ಕೆಲ್ಲ. ಇದನ್ನೆಲ್ಲ ಯೋಚನೆ ಮಾಡಿದರೆ ರಾಮದೇವರು ಹೇಳ್ತಕ್ಕಂಥ ಮೌಲ್ಯ ಇದೆಯಲ್ಲ, ಇದು ಸುಮ್ಮನೆ ಬರ್ತಿದ್ದಿಲ್ಲ, ಇದೆಲ್ಲ ಇದನ್ನ ತರಿಸಕ್ಕೋಸ್ಕರ ರಾಮದೇವರು ಸೃಷ್ಟಿ ಮಾಡಿದ ವಾತಾವರಣ ಇದಿಷ್ಟು ಕೂಡ. ಮರ್ತ್ಯಾವತಾರಸ್ಟಿಹ ಮರ್ತ್ಯ ಶಿಕ್ಷಣ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ. ನಮ್ಮ ಆಧುನಿಕ ಸಂಸ್ಕೃತಿ ಹುಡುಗರು ಏನ್ ಮಾಡ್ತಾರೆ, ರಾಮಾಯಣ ಕೇಳಿಬಿಟ್ರೆ ರಾಮ ತಪ್ಪು ಮಾಡದ ಅಪ್ಪನ್ನ ಕೇಳಬಾರ್ದಾಗಿತ್ತು, ಈ ರೀತಿ ಅವರೇ ಉದ್ದೇಶ ಮಾಡಕ್ ಹೊರಟು ಇರ್ಬೇಕು. ನಾನಾಗಿದ್ರೆ ಕೇಳ್ತಿದ್ದಿಲ್ಲ ಮಹಾಪುಣ್ಯಾತ್ಮ, ಅದಕ್ಕೆ ನೀವು ಇಲ್ಲೇ ಬಿಟ್ಟಿದ್ದೆ ಅಂತ ಹೇಳಬೇಕು. ನಾನಾಗಿದ್ರೆ ಕೇಳ್ತಿದ್ದಿಲ್ಲ ಬುದ್ಧರ ಮಾತುಗಳೆಲ್ಲ ಕೂಡ. ಇದನ್ನ ಅರ್ಥ ಮಾಡಿಕೊಂಡ್ರೆ ಮುಂದಿನ ಪ್ರಸಂಗ ಬರುತ್ತೆ, ರಾಮನ ತ್ಯಾಗವನ್ನ ಇಡೀ ಜಗತ್ತು ಕೊಂಡಾಡುತ್ತೆ, ಋಷಿಗಳು ಮುನಿಗಳೆಲ್ಲ ಭಾರಿ ಕೊಂಡಾಡುತ್ತಾರೆ. ರಾಮದೇವರ ಮಾತು ಕೇಳಬೇಕಾಗುತ್ತೆ. ಹತ್ತು ಜನ ಭಲೇ ರಾಮ ಭಲೇ ರಾಮ ಅಂತ ಹೊಗಳಿದರೆ ರಾಮದೇವರು ಹೇಳ್ತಾರೆ, ನಾನು ಯಾತಕ್ಕೆ ಹೊಗಳ್ತೀರಿ ನೀವೆಲ್ಲ ಕೂಡ, ನಾನು ತಂದೆ ಮಾತನ್ನು ಕೇಳಿ ಕಾಡಿಗೆ ಬಂದು ಇದಕ್ಕೆ ಹೊಗಳ್ತೀರಾ, ಅಪ್ಪನ ಮಾತನ್ನು ಮಗ ಕೇಳಿದ್ರೆ ನಾನು ಹೊಗಳ್ಬೇಕು ಅಂತ ರಾಮದೇವರು ಕೇಳ್ತಾರೆ. ಎಂಥ ಮಾತಿದ್ದು ಅಪ್ಪನ ಮಾತನ್ನು ಮಗಕ್ಕೆ ಇನ್ಯಾರು ಕೇಳ್ತಾರೆ ಹಾಗಿದ್ರೆ? ಅವ್ರ ಮಾತು ಕೇಳಿ ನನ್ನ ಕರ್ತವ್ಯ ಮಾಡಿದ್ರೆ ದೊಡ್ಡ ವಿಷಯ ಮಾಡಿಲ್ಲ, ನಾನು ಮಾಡಬೇಕಾದ್ರೆ ಮಾಡಿದ್ದೇನೆ, ಹೊಗಳ್ಬೇಕಾಗಿಲ್ಲ. ಆಫೀಸರ್ ಸರಿಯಾದ ಫೈಲ್ ಸೈನ್ ಮಾಡಿದರೆ ಲಂಚ ಕೊಡಬೇಕಾಗುತ್ತಷ್ಟೇ, ಸರಿಯಾದ ಶೈಲಿ ಸಜ್ಜೇನೇ ಲಂಚ ಕೊಟ್ಟು ಮಾಡಿದರೆ ಸರಿಯಾದ ಸೈನ್ ಹಾಕಿರ್ಬೇಕು. ಈ ಮಧ್ಯೆ ಆಗಿದೆ ನ್ಯಾಯ ಅಂದ್ರೆ ನ್ಯಾಯ, ನ್ಯಾಯದ ಕೆಲಸ ಮಾಡಿದಾಗ ಅದಕ್ಕೆಂದು ಹೊಗಳಿಕೆ ಬೇಕಿಲ್ಲ ಅಂತ ರಾಮದೇವರು ಹೇಳುತ್ತಾ. ಇವತ್ತು ಕಾಲ ಬಂದಿದೆ ಪಾಪ, ಮುದುಕರ ತಂದೆ ತಾಯಿಗಳನ್ನ ಪಾಪ ಮಗ ಜೊತೆಗಿಟ್ಟಿದ್ದಾರೆ, ಭಾರಿ ಪುಣ್ಯಾತ್ಮ ಅಂತ ಹೊಗಳ್ಬೇಕಾಗಿದೆ. ಇವತ್ತು ಹಿಂದಿನ ಕಾಲಕ್ಕೆ ನ್ಯಾಚುರಲ್ ಆಗ್ತಿತ್ತು, ಇವತ್ತು ನ್ಯಾಚುರಲ್ ಅಲ್ಲ, ಏನೋ ಒಂದು ಎಕ್ಸೆಪ್ಷನ್ ಅದು ಒಂದಷ್ಟೇ. ಆ ರೀತಿ ಇರ್ತಾರೆ, ಆ ಭಾವನೆ ಬರದೆ ಹೋದರೆ ಅದು ರಾಮಾಯಣ. ಇದು ರಾಮದೇವರ ತ್ಯಾಗದ ಹಿಂದೆಲ್ಲ ಅಹಂಕಾರ ಎಲ್ಲ ನಿಂತಿರಬೇಕು. ನಾನು ತಂದೆ ತಾಯಿ ಜೊತೆಗೆ ಇಟ್ಕೊಂಡಿದ್ದೇನೆ, ಅವ್ರ ಮಾತು ಕೇಳಿದ್ದೇನೆ, ಅಹಂಕಾರ ಇಲ್ಲ, ಕರ್ತವ್ಯಕ್ಕೆ ಅಹಂಕಾರ ಆಗ್ಬೇಕು ಅಂತ ಹೇಳಿದ್ದಾರೆ ರಾಮದೇವರು. ಆಗೊಂದು ಪ್ರಸಂಗ ನಡೆಯಿತು. ಮುಂದೆ ರಾಮದೇವರು ಹೊರಟಿದ್ದಾರೆ, ಅಲ್ಲಿ ಗುಹ ಬರ್ತಾನೆ, ಗುಹ ರಾಮದೇವರನ್ನು ಸ್ವಾಗತ ಮಾಡುತ್ತಾನೆ. ಹೇಳ್ತಾರೆ ರಾಮ, ನನಗೆ ವಿಷಯ ಗೊತ್ತಾಯಿತು, ನೀನು ವನವಾಸಕ್ಕೆ ಹೊರಟಿದ್ದೀಯಂತೆ, ಅಯೋಧ್ಯ ರಾಜ್ಯ ನಿನಗೆ ಇಲ್ಲವಂತೆ, ನಾನು ಪ್ರಾರ್ಥನೆ ಮಾಡ್ತೇನೆ, ಅಯೋಧ್ಯ ರಾಜ್ಯ ಬೇಡ, ನನ್ನ ರಾಜ್ಯ ನಿನಗೆ ಕೊಟ್ಟು ಬಿಡ್ತೇನೆ, 14 ವರ್ಷ ನಾಡ್ಕೊಂಡಿರು ಅಂತ ಹೇಳ್ತಾನೆ. ಎಂಥ ಸಂಸ್ಕಾರ ಗುಹನದು! ನಮ್ಮಲ್ಲಿ ರಾಮಾಯಣ ಮಹಾಭಾರತಗಳಲ್ಲಿ ಜಾತೀಯತೆಯನ್ನು ಕಾಣುತ್ತಾರೆ. ಜಾತಿ ಇದೆ ಸತ್ಯ, ವರ್ಣಾಸ್ತ್ರ ಧರ್ಮಗಳು ನಮ್ಮ ರಾಮಾಯಣ ಮಹಾಭಾರತ ಹೇಳುತ್ತೆ, ಆದರೆ ಅದರ ದುರ್ಲಾಭ ತಡೆಯೋದನ್ನು ಹೇಳೋದಿಲ್ಲ ಶಾಸ್ತ್ರ. ಗುಹ ಬ್ರಾಹ್ಮಣನಲ್ಲ, ಅಜಾತಕ್ಕೆ ಅವನೊಬ್ಬ ಬೇಡ ಅಷ್ಟೇ, ಅವರು ಬೆಸ್ತರವನು. ಬೆಸ್ತರವನ್ನು ಸಂಸ್ಕಾರ ನೋಡಿ ಹೇಗಿದೆ, ರಾಮನಿಗೆ ರಾಜ್ಯ ಒಪ್ಪಿಸಲು ತಯಾರಾಗಿದ್ದಾರೆ ಅವನು. ಕೈಕೇಯಿ ಹೆಸರಿಗೆ ತಾಯಿ, ಕ್ಷತ್ರಿಯ ಸ್ತ್ರೀ, ರಾಜನ ಹೆಂಡತಿ, ರಾಮಂದೇ ರಾಜ್ಯ, ಅದನ್ನ ಬಿಡಿಸಿ ಕರೆಸ್ತಾಳೆ. ಇವಳ ಸಂಸ್ಕಾರ ಹೇಗಿದೆ, ಗೃಹಳ ಸಂಸ್ಕಾರ ಹೇಗಿದೆ ಅಂದ್ರೆ, ರಾಮಾಯಣ ಏನ್ ಹೇಳುತ್ತೆ ಗೊತ್ತಾ, ಒಳ್ಳೆಯವನಾಗಲಿಕ್ಕೆ ಜಾತಿ ಅಡ್ಡ ಬರೋದಿಲ್ಲ ಅಂತ ಹೇಳ್ತಾರೆ. ಎಂಥ ಜಾತಿಯಲ್ಲೇ ಒಳ್ಳೆಯವರು ಇರಬಹುದು, ಎಂಥ ಜಾತಿಯಲ್ಲಿ ಕೆಟ್ಟವರು ಇರಬಹುದು. ಅದಕ್ಕೆ ಕೈಕೇಯಿ ಒಂದು ಕ್ಷತ್ರಿಯಳಾಗಿ ತಪ್ಪು ಮಾಡುತ್ತಿದ್ದಾಳೆ, ಗೃಹ ಬೆಸ್ತನಾಗಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ರಾಮ ನನ್ನ ರಾಜ್ಯ ನನ್ನ ಕೊಟ್ಟು ಬಿಡ್ತೇನೆ, ಎಂಥ ತ್ಯಾಗ ಇದು, ಇದು ಇದು ಬೌಲ್ಯ ಅಂದ್ರೆ ಇದನ್ನ ಜನ ಕೊಂಡಾಡ್ತಾರೆ. ತನ್ನ ಇನ್ನೊಬ್ಬರು ತಾನು ತಗೊಳ್ಳೋ ದೊಡ್ಡದಲ್ಲ, ಅದು ತಂದು ಇನ್ನೊಬ್ರು ಕೊಡೋದಿದೆ, ನಾವು ದೊಡ್ಡದು ಇನ್ನೊಬ್ಬರು ಕೊಡೋದು ತಿಂದ್ರೆ ಭೋಗ, ತನದು ಕೊಟ್ಟರೆ ತ್ಯಾಗ. ಇವತ್ತು ತನದನ್ನು ಕೊಡ್ತಾನೆ ಗುಹ, ಎಷ್ಟು ಆಶ್ಚರ್ಯ! ಇದು ಗುಹನ ಸಂಸ್ಕಾರ ಅರ್ಥ ಮಾಡಿಕೊಂಡ್ರೆ ಜನಗಳು ಒಂದು ಕೆಟ್ಟ ಭಾವನೆ ತೆಗೆದುಹಾಕ್ಬಿಡಬೇಕು. ರಾಮಾಯಣ ಮಹಾಭಾರತಗಳು ಕೋಮುವಾದದ ಗ್ರಂಥಗಳು ಅಂತ ತಿಳ್ಕೊಂಡಿರ್ತಾರೆ, ಅವು ತಪ್ಪದು. ಕೋಮುವಾದದ ಹೆಸರೇ ಇಲ್ಲ, ನಮ್ಮ ಜನ ಆಡಳಿತ ಮಾಡ್ತಿರೋದೇನು ಗೊತ್ತಾ, ಜಾತಿ ಹೋಗಲಿ ಹೋಗಲಿ ಅಂತ ಹೇಳ್ತಾ ಯಾವ ಜಾತಿ ಮಂತ್ರಿ ಅಂತಾರೆ, ಮತ್ತೆ ಯಾವ ಜಾತಿ ಪ್ರಧಾನಿ, ಬರೀ ಜಾತಿನೇ, ಮತ್ತೆ ಬಾಯಲ್ಲಿ ಜಾತಿ ಹೋಗಬೇಕು, ಬಡದೆಲ್ಲ ಜಾತಿ ಕೆಲಸನೇ. ನಮ್ಮಲ್ಲಿ ರಾಮಾಯಣ ಮಹಾಭಾರತ ಆಗಲಿಲ್ಲ, ತಮಾಷೆ ಇಷ್ಟೇ. ಇವರು ಜಾತಿ ಹೋಗಲಿ ಅಂತಾರೆ, ಜಾತಿ ಐತಿ ಇಟ್ಕೊಂಡಿದ್ದಾರೆ. ನಮ್ಮಲ್ಲಿ ಜಾತಿ ಇದೆ, ಜಾತಿ ಐತಿ ಇರಬಾರದು ಅಂತ ಹೇಳ್ತಾರೆ. ಇದು ನಿಜವಾದ ಸಂದೇಶ. ಇದು ಅಂದ್ರೆ ಜಾತಿಗಳಿರೋದು ವರ್ಣಗಳಿರೋದು ವ್ಯವಸ್ಥೆಗೋಸ್ಕರ ಹೊರತು ಜಗಳಕ್ಕೋಸ್ಕರ ವರ್ಣಗಳನ್ನು ಮಾಡಲಿಲ್ಲ. ಹೊಂದಾಣಿಕೆಯಿಂದ ಎಲ್ಲರೂ ಭಗವಂತನ ಸೇವಕರೇ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಆದರೆ ಗುಣಕ್ಕೆ ಜಾತಿ ಇಲ್ಲ, ನೆನಪಿರಬೇಕು, ಗುಣಕ್ಕೆ ಜಾತಿ ಇಲ್ಲ. ಎಂಥ ಸಾಮಾನ್ಯ ವ್ಯಕ್ತಿ ಒಳ್ಳೆ ಗುಣವಂತನಾಗಿರಬಹುದು. ದುರ್ಯೋಧನ ಚಂದ್ರವಂಶದವನು, ಕುರುವಂಶದವನು, ಎಂಥ ಜಗತ್ತು ಕಂಡ ಮಹಾರಾಕ್ಷಸ ಅವನು. ಅಂದಮೇಲೆ ಎಂಥ ಒಳ್ಳೆ ಜಾತಿಯಲ್ಲೂ ಕೆಟ್ಟವನಿರ್ತಾನೆ, ಕೆಳಗಿನ ಜಾತಿಯಲ್ಲಿ ಮೇಲ್ನವರು ಇರ್ತಾರೆ. ಹಿಂದಿನ ಕಾಲದಲ್ಲಿ ಪ್ರಶ್ನೆನೇ ಇರಲಿಲ್ಲ, ಎಲ್ಲರಲ್ಲೂ ಒಳ್ಳೆತನ ಇತ್ತು. ಅವರು ಇರೋ ಭಾವನೆ ಬಹಳ ಹೆಜ್ಜೆ ಬಿಟ್ಟುಬಿಡಿ, ಒಂದು 50 ವರ್ಷದ ಹಿಂದೆ ಹೋಗಬೇಕಾದ್ರೆ ಎಂಥ ವ್ಯವಸ್ಥೆ ಇತ್ತು ಗೊತ್ತಾ. ಊರಿನಲ್ಲಿ ಯಾವ ಊರಿನ ಉತ್ಸವ, ಊರಿನ ಜನಗಳೆಲ್ಲ ಸೇರ್ತಾ ಇದ್ರು ಸಂಭ್ರಮದಿಂದ, ಎಲ್ಲ ಜಾತಿಯವರನ್ನು ಮೀರಿ ಸೇರ್ತಿದ್ರು. ಉತ್ಸವ ಅಂದ್ರೆ ಉತ್ಸವ ಅಷ್ಟೇ, ಅದನ್ನೆಲ್ಲ ಇವತ್ತು ಯಾವುದೋ ಕಾರಣದ ಜನ ಒಡೆದಾಕಿ ಬಿಟ್ಟಿದ್ದಾರೆ, ಅದು ಭಾರಿ ತಪ್ಪು. ಅಲ್ಲಿ ಗುಹ ಹೇಳ್ತಾರೆ, ಎಲ್ಲ ಕೊಟ್ಟು ಬಿಡ್ತಾರೆ ರಾಮ, ಇದು ಗುಹನ ತ್ಯಾಗ. ರಾಮದೇವರು ಹೇಳ್ತಾರೆ, ಬೇಡದ ಗುಹ ನೀನು ಹೇಳಿದ್ರು, ಇದು ರಾಮದೇವರ ಗುಣ ಇದು, ಸದ್ಯ ಕೊಡು ಮಾರಾಯಣ, ರಾಜ್ಯನ ಇದ್ದೆಲ್ಲ ಕೊಡು, ಎಲ್ಲರೂ ಹೋಗು ಅಂತ ಹೇಳಿಲ್ಲ ರಾಮದೇವರು, ನನಗೆ ಬೇಡ ಅಂತ ರಾಮದೇವರು ಹೇಳ್ತಾರೆ. ಬೇಕು ಕೊಡ್ತೇನೆ ಅಂತ ಅವನು ಬೇಡ ಅಂತ ನಾ ದೇವ್ರು ಹೇಳ ಮಾತಿತ್ತು. ನಾವು ಕೊಡ್ತೇವೆ ಅಂತ ಯಾವಾಗ ಹೇಳ್ತೇವೋ ದೇವ್ರು ಏನ್ ಮಾಡ್ತಾನೆ ಗೊತ್ತ, ಬೇಡ ನೀನೇ ಇಟ್ಕೋ ಅಂತ ಹೇಳ್ತಾ. ಇದು ದೇವ್ರಿಗೆ ಕೊಟ್ಬಿಟ್ಟು ಇಲ್ಲಿ ತೊಗೊಂಡ್ಬಿಡ್ತಾನೆ ಅಂತ ಗಾಬರಿ ಆಗ್ಬಾರ್ದು. ಮತ್ತೆ ಏನೋ ಕಷ್ಟಪಟ್ಟಿರ್ತಾ ಅನ್ನ ಮಾಡಿರ್ತೇವೆ ದೇವ್ರು ಬಂದ್ಬಿಟ್ಟು ದೇವ್ರು ತೊಗೊಂಡೋಗ್ಬಿಟ್ರೆ ತಪ್ಪಲ್ಲೇನ? ಗುರು ರಾಜ ಕೃಷ್ಣ ರಾಮದೇವರು ತಗೊಂಡ್ರ ತಗೊಳ್ಳೇ ಇಲ್ಲ. ನೈವೇದ್ಯ ಕಿಟ್ಟಿರಿ, ನೈವೇದ್ಯ ಮಾಡಿ ಅದನ್ನ ಎಣಿಸಿ ನೋಡಿ, ಒಂದು ಮಗಳು ಕಡಿಮೆ ಆಗಿರೋದಿಲ್ಲ ದೇವ್ರ ಆಗಬಿಟ್ರೆ ಒಂದು ತಿನ್ನೋದಿಲ್ಲ ದೇವ್. ಯಾಕೆ ಗೊತ್ತ? ಆಪ್ತ ಕಾಮಸ್ಯ ಕಾಸ್ಪೃಹ, ಪರಿಪೂರ್ಣ ಪರಮಾತ್ಮ, ಅವನು ಯಾವುದನ್ನು ತಿನ್ನೋದಿಲ್ಲ. ಮತ್ತೆ ಮುಂದೆ ಯಾಕೆ ಇಡಬೇಕು ಅಂದ್ರೆ ಪವಿತ್ರವನ್ನಾಗಿ ಮಾಡಿಕೊಡ್ತಾನೆ ಪರಮಾತ್ಮ. ನಾವು ಕೊಟ್ಟಿದ್ದು ಅಪವಿತ್ರ, ದೇವರು ಬಿಟ್ಟು ಕೊಟ್ಟಾಗ ಪವಿತ್ರ. ಅದನ್ನೇ ಹೇಳುತ್ತಾರೆ, ಸ್ಮರಿಸುವವರ ಅಪರಾಧ ಗಣತ ಸ್ಮರಿಸ ಸಕಲಿಷ್ಟ ಪ್ರದಾಯಕ, ಮರಳಿ ತನಗರ್ಪಿಸಲು ಕೊಟ್ಟುದು ಅನಂತ ಮಡಿ ಮಾಡಿ. ಅವನಿಗೆ ಕೊಟ್ಟರೆ ಅದನ್ನ ವಾಪಸ್ ಕೊಡ್ತಾನೆ, ಇನ್ಫೈನೈಟ್ ಮಾಡಿ ವಾಪಸ್ ಕೊಡ್ತಾನೆ, ಅದನ್ನ ಅನಂತ ಅನಂತ ಪಟ್ಟು ಮಾಡಿ ಕೊಡ್ತಾನೆ. ಅಕ್ಷಯಂ ಕರ್ಮ ಪರೇ ಎಸ್ಪಿನ್ ಪರೇ ಸರ್ಪಿತ, ದೇವರಲ್ಲಿ ಒಪ್ಪಿಸಿದಿದೆ ಇದ್ರೆ ಅದು ಅಕ್ಷಯ. ಅದನ್ನ ರಾಮದೇವರು ತೋರಿಸಿಕೊಡ್ತಾರೆ. ಇಲ್ಲಿ ಒಂದು ಪ್ರಶ್ನೆ, ಕೈಕಿ ಅಂಥವಳಾಗಿ ಅವಳ ಬುದ್ಧಿ ಹತ್ತಿ ಕೆಟ್ಟಿತು, ಗುಹ ಇಂಥವನಾಗಿ ಬುದ್ಧಿ ಹತ್ತಿ ಕೆಡಲಿಲ್ಲ. ಇದು ಒಳ್ಳೆ ಪ್ರಶ್ನೆ ಇದೆ, ಉತ್ತರ ಕೊಡ್ತಾರೆ. ಕೈಕೇಯ ಬುದ್ಧಿ ಕಂಡ ಕಾರಣ ಮಂಥನವಂಥವಳ ಸಹವಾಸ ಅವಳನ್ನು ಹಾಳು ಮಾಡಿಬಿಡುತ್ತೆ. ಗುಹನ ಬುದ್ಧಿ ಅತಿ ಕೆಡಲಿಲ್ಲ ಅಂದ್ರೆ ಅದು ಗಂಗಾ ತೀರದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಗಂಗಾ ತೀರದಲ್ಲಿ ವಾಸ, ಗಂಗೆ ಅಂದ್ರೆ ಪವಿತ್ರದ ಮತ್ತೊಂದು ಹೆಸರದು. ಗಂಗೆ ಅಂದ್ರೆ ಪರಮ ಪವಿತ್ರ, ಗಂಗಾ ಗಂಗೇತಿ ಯೋ ಬ್ರೂಯ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯ ಪುಷ್ಟಲೋಕಂ ಸಗಚ್ಛತಿ. ಗಂಗೆಯನ್ನು ನೋಡಿದರೆ ಅಲ್ಲ, ಗಂಗೆಯನ್ನು ಮುಟ್ಟಿದರೆ ಅಲ್ಲ, ಗಂಗೆಯಲ್ಲಿ ಸ್ನಾನ ಮಾಡಿದರೆ ಅಲ್ಲ, ಗಂಗೆಯನ್ನು ಪಾನ ಮಾಡಿದರಲ್ಲ, ಗಂಗಾ ಹೆಸರು ಹೇಳಿದ್ರೆ ಸಾಕಂತ ಪಾಪಗಳು ಹೋಗ್ಬಿಡುತ್ತೆ ಅಂತ. ಗಂಗಾ ತೀರದಲ್ಲೇ ವಾಸ ಮಾಡಿದ್ದಾನೆ ಪುಣ್ಯಾತ್ಮ, ಬುದ್ಧಿಯೊಳಗೆ ಪ್ಯೂರ್ ಆಗಿದೆ ಅಂತ ಅರ್ಥ. ಗಂಗೆಯ ಸಹವಾಸದಿಂದ ಬುದ್ಧಿ ಪ್ಯೂರ್ ಆಗಿದೆ, ಮಂಥರೆಯ ಸಹವಾಸದಿಂದ ಬುದ್ಧಿ ಕೆಟ್ಟೋಗಿದೆ ಅಷ್ಟೇ. ಹಾಗಿದ್ರೆ ಗಂಗಾ ಅಂದ್ರೇನು, ಇದು ಅಂದ್ರೇನು? ಇದೊಂದು ಪ್ರಶ್ನೆ. ಗಂಗಾ ಅಂದ್ರೇನು, ಮಂಥರೆ ಅಂದ್ರೇನು? ಹಾಗೆ ನಾವೆಲ್ಲ ಗಂಗಾ ಕಾಶಿಯಲ್ಲೇ ವಾಸ ಮಾಡ್ಬೇಕು ಹಾಗಿದ್ರೆ, ಎಲ್ಲ ಹರಿದ್ವಾರಕ್ಕೆ ಹೋಗ್ಬಿಡ್ಬೇಕಂತ ಕೇಳಿದ್ರೆ, ಇಲ್ಲ, ಗಂಗಾ ಅಂದ್ರೆ ಈ ಗಂಗಾ ಹೊರಗಿನ ಗಂಗೆ, ಇನ್ನೊಂದು ಗಂಗೆ ಇದೆ. ರಾಘವೇಂದ್ರ ಸ್ತೋತ್ರ ಬೇರೆ ಗೊತ್ತಿರುತ್ತದೆ. ಗಂಗಾ ಅಂದ್ರೆ ಯಾವುದು? ಗುರು ರಾಘವೇಂದ್ರ ವಾಗ್ದೇವತಾ ಸರಿದನನ್ ನಿಮಲೀಕರೋ, ರಾಯರ ಗ್ರಂಥಗಳೇ ಗಂಗಾ ಅಂತ ಕರೆದ ಅವ್ರು ಹೇಳ್ತಾರೆ. ಟೀಕಾರಾಯರ ಗ್ರಂಥಗಳು ಗಂಗಾ ಅಂತ ಹೇಳುತ್ತಾರೆ. ಆಚಾರ್ಯರ ಗ್ರಂಥಗಳು ಗಂಗಾ ಅಲ್ಲ, ಗಂಗಾಕ್ಕಿಂತ ಮೇಲೆ. ವಾಸುದೇವ ಪದ ಸಂತತ ಸಂಗಿ ತೇಜಸಾತ್ತಲ ಬಧಕೃತ ಶರ್ವ ಅತ್ಯವರ್ತತ ನಿತಾಂತ ಮಥಾಸೌ ಗಾಂಗಮೋಘ ಮಹಾನಾಶನ ಕೀರ್ತಿ. ಇನ್ನೂ ತಗೊಂಡ್ರೆ ಆಚಾರ್ಯ ಹೇಳ್ತಾರೆ, ರಾಮಾಯಣ ಮಹಾಭಾರತಗಳು ದೊಡ್ಡ ಗಂಗೆ ಅಂತ ಕರೀತಾರೆ. ಯಾಕೆ? ಗಂಗೆಯನ್ನು ಹೆತ್ತವನ ಕಥೆ ಅದಿಷ್ಟು ಕೂಡ. ಗಂಗಾ ಜನಕನ ಕಥೆ ಎಂದ ಮೇಲೆ ಗಂಗೆಗಿಂತ ಪಾವನ ಗಂಗಾ ವಿಷ್ಣು ಪಾದೋದಕ, ರಾಮ ಮಹಾವಿಷ್ಣು, ಆತನ ಕಥೆ ಇದ್ರೆ ಗಂಗೆಗಿಂತ ದೊಡ್ಡದು. ರಾಮಾಯಣಗಳನ್ನು ಓದ್ಕೊಂಡಿದ್ರೆ ಗುಹನಂತ ತ್ಯಾಗಬುದ್ಧಿ ಬರುತ್ತೆ ಅಂತ ಅರ್ಥ. ಇನ್ನ ಮಂಥರೇಂದ್ರ ಕಥೆಗೆ ಆಪೋಸಿಟ್, ಅದು ದುಶ್ಯಾಸ್ತ್ರ. ದುಶ್ಯಾಸ್ತ್ರವನ್ನು ಓದ್ಕೊಂಡಿದ್ರೆ, ಕಥೆ ಕಾದಂಬರಿ ಓದ್ಕೊಂಡಿದ್ರೆ ಇರೋ ಬುದ್ಧಿ ಕೆಟ್ಟೋಗುತ್ತೆ ಅಂತ ಅರ್ಥ. ಇಷ್ಟೇ, ಅದನ್ನೇ ಆಚಾರ್ಯ ಒಂದು ಮಾತನ್ನ ಹೇಳುತ್ತಾರೆ. ಸಚ್ಛಾಸ್ತ್ರ ಬದ್ಧಸೇ ನಿತ್ಯಂ, ದುಶ್ಯಾಸ್ತ್ರ ಅಂತೂ ಪರಿತ್ಯಜೆ. ಸದಾ ಸಚ್ಛಾಸ್ತ್ರದ ಸಹವಾಸ ಇರಲಿ, ದುಶ್ಯಾಸ್ತ್ರದ ಸಹವಾಸ ಬೇಡ ಅಂತ ಹೇಳುತ್ತಾರೆ. ಇವತ್ತು ಇರೋದೇ ದುಶ್ಯಾಸ್ತ್ರ, ಹೊರಗೆ ಹೋದ್ರೆ ಯಾವ ಪುಸ್ತಕ ತೆಗೆದ್ರೂ ಕೆಟ್ಟದಾಗೇ ಇರೋದು. ರಾಮಾಯಣ ಮಹಾಭಾರತ ಒಂದಕ್ಕೂ ಅದನ್ನು ಕೆಟ್ಟದಾಗಿ ಬರೆದಿರ್ತಾರೆ. ರಾಮಾಯಣ ಮಹಾಭಾರತ ಬಿಟ್ಟೋದು ದಾರಿ ತಪ್ಪು ಹೋಗ್ತೀರಿ. ಇದು ಕಂಡಲ್ಲಿ ಸಿಕ್ಕ ರಾಮಾಯಣ ಭಾರತ ಓದಿದ್ರೆ ಬುದ್ಧಿ ಕಡ ಬರೆದಿರ್ತಾರೆ, ರಾಮನ ಬೇಗ ಬರೆದಿರ್ತಾರೆ. ಇನ್ನೇನು ಮಾಡ್ತೀರಿ? ಹಾಗಿದ್ರೆ ಒಂದು ರಾಮಾಯಣ ಇದೆ, ಇತ್ತೀಚೆಗೆ ಭಾರಿ ಪ್ರಸಿದ್ಧವಾದ ಜನ ಬರೆದಿದ್ದಾರೆ. ಅದ್ರಲ್ಲಿ ಹೇಳ್ತಾರೆ, ರಾಮವಾಲಿಯನ್ನು ಕೊಂದ, ಸರಿಯೋ ತಪ್ಪು? ಭಾರಿ ತಪ್ಪು. ಮತ್ತೆ ರಾಮನ ಕೊಂಡಾಡ್ತಿರಲ್ಲ ಯಾತಕ್ಕೆ ಅಂದ್ರೆ, ಒಂದು ಕಾರಣ ಇದೆ ಅಂತ ಹೇಳ್ತಾರೆ. ಏನು ಗೊತ್ತಾ ಕಾರಣ? ರಾಮ ಬಂದು ವಾಲಿನ ಕ್ಷಮೆ ಕೇಳಿ ಅಂತ, ದೇವ್ರು ಕ್ಷಮಿಸಿಬಿಡು ಅಂತ ಹೇಳಿ ವಾಲಿ ಆಡ್ರೈ ತಂದಂತ. ಅದಕ್ಕೆ ರಾಮ ದೊಡ್ಡವನಂತ ಅರ್ಥ ಹೇಳ್ಕೊಡಿ. ರಾಮ ತನ್ನ ತಪ್ಪನ್ನು ಒಪ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ. ಏನರ್ಥ ಇದು? ಇದು ರಾಮಾಯಣನ? ಅದಕ್ಕೆ ಪ್ರಶಸ್ತಿ ಅರ್ಥ ಮಾಡ್ಕೋಬೇಕು. ರಾಮನನ್ನ ಅಪಾಲಜಿ ಕೇಳ ಮಾಡಿಬಿಟ್ಟಿದ್ದಾರೆ ಅಂತ ಏನೋ ಯೋಚನೆ ಇದೆಯಾ? ಇದನ್ನು ಜನವಾಗುತ್ತೆ ಅಲ್ಲಿಗೆ. ನೀವೇನಾದ್ರು ರಾಮ ತಪ್ಪು ಅಂತ ಒಪ್ಕೊಂಡೇ ಇಲ್ಲ, ಎಲ್ಲ ನಿಮಗೆ ಸಾಕು ಅಂತಾರೆ ಜನ. ಇದನ್ನೆಲ್ಲ ಯೋಚನೆ ಮಾಡಿದರೆ ರಾಮಾಯಣ ಮಹಾಭಾರತಗಳು ಕೆಟ್ಟ ಹೋಗ್ತಾ ಇವೆ. ನೀವು ಕಾಶಿಗೆ ಹೋಗಿ, ಅಲ್ಲಿ ಗಂಗಾ ಸ್ನಾನ ಮಾಡಕ್ಕೆ ಹೋಗ್ತೀರಿ, ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಹುಷಾರು ಗಂಗಾ ನದಿ ಕುಡಿಬೇಡಿ ನೀರು ಅಂತ ಹಾಕಿರ್ತಾರೆ. ಯಾಕೆ? ಕೆಟ್ಟೋಗಿದೆ ಗಂಗಾ ನದಿ, ಕೆಟ್ಟೋಗಿದೆ ಅಂತ ಅರ್ಥ ಆಗುತ್ತಲ್ಲ. ಸೊ ಶಾಸ್ತ್ರ ಕೆಟ್ಟೋಗಿದೆ ಅಂದ್ರೆ ಹಾಕಿ, ಊರಿನ ಚರಂಡಿ ನೀರೆಲ್ಲ ಬಿಟ್ಟುಬಿಡ್ತಾರೆ ಅಲ್ಲಿಗೆ, ಗಂಗಾ ನದಿ ಕಳಿಸ್ತಾರೆ. ಅದೇ ರೀತಿ ತಮ್ಮ ತಮ್ಮ ಕೆಟ್ಟ ವಿಚಾರ ಸೇರಿಸಿಬಿಡ್ತಾರೆ, ಶಾಸ್ತ್ರ ಕೆಟ್ಟ ಹೋಗುತ್ತೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಗೀತಾರ್ಥಂ ವಕ್ಷಾಮಿ ಲೇಷತಃ. ಟೀಕಾರವರು ಬರೀತಾರೆ, ಹುಡುಗರು ಗೀತಾರ್ಥ ಹೇಳ್ತೀವಿ ಅಂತ ಹೇಳಿದ್ರು, ಗೀತಾರ್ಥ ಹೇಳಲಿಲ್ಲ, ತಮ್ಮ ತಲೆಯಲ್ಲಿ ಹೋದ್ರೆ ಗೀತೆಯಲ್ಲಿ ಸೇರಿಸಬೇಕು ಅಂತ ಹೇಳ್ತಾರೆ. ತಲೆಯಲ್ಲಿ ಏನಿತ್ತು ಗೀತೆಯಲ್ಲಿ ಮಿಸ್ ಮಾಡಿಬಿಟ್ರು ಅಷ್ಟೇ. ಆದರೆ ಅಹಂತು ಗೀತಾರ್ಥಮೇವ ವಕ್ಷಾಮಿ ಇತ್ಯರ್ಥ. ಅನ್ಯೈ ಸ್ವಪಕ್ಷ ನಿಕ್ಷಿಪ್ತ ದೃಷ್ಟಿಭಿ ಗೀತಾರ್ಥತ್ವೇನ ಸ್ವಾಭಿಪ್ರಾಯ ನಿವೇಶಯೇವ ಕೃತ. ತಾವು ಗೀತೆ ಹೇಳ್ತೇವೆ ಹೇಳಿ ತಮ್ಮ ಅಭಿಪ್ರಾಯ ಹೇಳಿದ್ರಷ್ಟೇ ಹೊರತು, ಆದರೆ ನಾವು ಅದನ್ನು ಮಾಡೋದಿಲ್ಲ. ಗೀತೆ ಹೇಳುತ್ತೆ ಅಂತ ಹೇಳ್ತೇವೆ ಅಷ್ಟೇ. ಯಾರೋ ಮೆಸೇಜ್ ಕೊಟ್ಟಿದ್ರು, ಇದ್ರ ಹೇಳ್ಬೇಕು ಅಂದ್ರೆ ತನ್ನ ಮೆಸೇಜ್ ಕೊಟ್ಟರೆ ಏನ್ ಮಾಡ್ಬೇಕು? ಈ ಮತ್ತೆ ತನ್ನ ಮೆಸೇಜ್ ಕೊಡಬಾರದು, ಕಲಿಸ್ತಾ ಇರೋ ಮೆಸೇಜ್ ಕೊಡಬೇಕು. ಇದ್ರ ದೃಷ್ಟಿಯಿಂದ ರಾಮಾಯಣವನ್ನು ಸರಿಯಾಗಿ ಓದಿದ್ರೆ ಗುಹನಂತೆ ತ್ಯಾಗ ಬುದ್ಧಿ ಬರುತ್ತೆ, ಇಲ್ಲ ಹೋದ್ರೆ ಕೈಕೇಯಿಯಂತೆ ಕೆಟ್ಟ ಬುದ್ಧಿ ಬರುತ್ತೆ. ದೇವರನ್ನು ಬಿಟ್ಟು ಬದುಕೋದು ಕೈಕೇಯಿಯ ಬುದ್ಧಿ, ಆದರೆ ದೇವರ ಜೊತೆಗಿದ್ದು ದೇವರಿಗೆ ಕೊಳ್ಳಕ್ಕೆ ಹೋಗೋದು ಅದು ಗುಹನ ಬುದ್ಧಿ. ಅದು ಗುಹ ಇವ ಹರೇ ನಾಚಿತ ಪ್ರಾಡಾತ್ ಆಚಾರ್ಯರು ಬರೀತಾರೆ. ಎಷ್ಟು ದೃಷ್ಟಾಂತ ಕೊಡ್ತಾರೆ ಗೊತ್ತಾ ಮಧ್ವಾಚಾರ್ಯರು, ಅವ್ರ ವಿಷಯ ಜನಕ್ಕೆ ಗೊತ್ತಿಲ್ಲ. ಗುಹನನ್ನು ಹೋಲಿಸ್ತಾರೆ ಆಚಾರ್ಯರು. ಗುಹ ಹೇಗೆ ರಾಮದೇವರ ಸೇವೆ ಮಾಡಿದ ಅಂದ್ರೆ, ಗುಹ ಅಂದ್ರೆ ಷಣ್ಮುಖ ಅಂತ ಒಂದು ಅರ್ಥ. ಗುಹ ಅಂದ್ರೆ ಷಣ್ಮುಖ. ಷಣ್ಮುಖ ತನ್ನ ತಂದೆಯಾದ ಶಿವನಿಗೆ ಹೇಗೆ ಪಾದಪೂಜೆ ಮಾಡಿದ್ನಲ್ಲ, ಹಾಗೆ ಗುಹ ರಾಮದೇವರಿಗೆ ಪಾದಪೂಜೆ ಮಾಡಿದ ಅಂತ ಹೇಳಿದ. ಅಂದ ಮೇಲೆ ಇದು ಗುಹನ ಭಕ್ತಿ. ಇದಿಷ್ಟು ಮುಂದೆ ನಡೀತಾ ರಾಮದೇವರಲ್ಲಿಂದ ಹೊರಡ್ತಾರೆ. ಅಲ್ಲೂ ರಾಮದೇವರ ಯಾವುದು ಅಂತ ತೋರಿಸ್ತಾರೆ. ಗುಹ ಕೊಟ್ಟ ಏನನ್ನೂ ರಾಮದೇವರು ತಗೊಳ್ಳಿಲ್ಲ. ಊಟ ತಿಂಡಿ ತಂದ್ಕೊಟ್ಟ, ನಾನು ತಗೊಳ್ಳೋದಿಲ್ಲ ಅಂತ ಹೇಳಿದ್ರು. ರಾಜ್ಯ ತಗೊಳ್ಳಿಲ್ಲ ಅಲ್ಲ. ನೋಡು ಗುಹ, ನಮ್ಮ ತಂದೆ ತಾಯಿಗಳ ಅಪೇಕ್ಷೆ ನಾನು ಕಾಡಿಗೆ ಹೋಗಬೇಕು ಅಂತಿದೆ. ನೀನು ರಾಜ್ಯ ತಗೊಂಡ್ರೆ ನಾನು ಕಾಡಿಗೆ ಹೋರಾಗೋದಿಲ್ಲ, ನೀನು ರಾಜ್ಯ ಬೇಡ ಇಟ್ಕೋ ಅಂತ ಹೇಳಿದ್ರು. ಆಗಲಿ, ಇವತ್ತು ಊಟ ಮಾಡ್ಕೊಂಡು ಹೋಗಂದ್ರೆ ಆಯ್ತು, ಊಟ ಮಾಡ್ತೇನೆ, ಆದ್ರೆ ನಿನ್ನ ಊಟ ನಾನು ತಗೊಳ್ಳೋದಿಲ್ಲ. ಯಾತಕ್ಕೆ ಅಂದ್ರೆ ನೀನು ಕೊಡೋದು ಭಕ್ಷ್ಯ ಭೋಜ್ಯಗಳು, ವನವಾಸಿಗಳು ಭಕ್ಷ್ಯ ಭೋಜ್ಯ ತಿನ್ನೋದಿಲ್ಲ. ಅದಕ್ಕೆ ಹಣ್ಣು ಹಂಪಲು ಸಾಕು ನನಗೆ, ಅದು ಹಣ್ಣು ಹಂಪಲು ಕೊಟ್ಟರೆ ತಿಂತೇನೆ, ಅವೆಲ್ಲ ತಿನ್ನೋದಿಲ್ಲ ಅಂತ ಹೇಳಿಬಿಟ್ರೆ. ವನವಾಸಿ ಅಂದ್ರೆ ಮ್ಯಾಚಿಂಗ್ ಆಗಿರ್ಬೇಕು. ಏಕಾಶಿ ಉಪವಾಸ ಮ್ಯಾಚಿಂಗ್ ಮಾಡ್ತಾರಲ್ಲ, ಉಪವಾಸ ಅಂತ ಹೇಳ್ತಾರೆ. ಉಪ್ಪಿಟ್ಟಿನ ಬೆಟ್ಟ, ದೊಡ್ಡ ಪರ್ವತ, ಹಿಮಾಲಯ ಪರ್ವತ ಇದ್ದಾಗಿರ್ತದೆ ಅದೊಂದು. ಪಾಪ ಡಜನ್ ಗಟ್ಟ ದೋಸೆ ಇಟ್ಟು ತಿಂದಿದ್ದ ಉಪವಾಸ. ಯಾವಾಗ ಉಪವಾಸ ಅದು ಒಂದು. ರಾಮದೇವರು ತೋರಿಸ್ತಾರೆ ವನವಾಸ ಅಂದ್ರೆ ವನವಾಸ, ಉಪವಾಸ ಅಂದ್ರೆ ಉಪವಾಸ. ನಿನ್ ಪದಾರ್ಥ ತಗೊಳ್ಳೋದಿಲ್ಲ, ಹಣ್ಣು ಹಂಪಲು ಸಾಕು ನನಗೆ. ಕೊನೆಯ ಗುಹ ಹೇಳಿದ್ರೆ ಅಂತ ಒಂದು ಹಾಸಿಗೆ ಕೊಡ್ತೇನೆ ರಾಮ, ಅಂದಾಗ ಹಾಸಿಗೆ ಒಳ್ಳೆ ಹಾಸಿಗೆ ಕೊಡ್ತೇನೆ, ಸುಪ್ಪತ್ತಿಗೆ ಕೊಡ್ತೇನೆ ಮಲಿಕ ಅಂತ ಕೇಳಿದರೆ, ನೋಡು ಗುಹ, ಸುಪ್ಪತ್ತಿಗೆ ಹೇಳ್ಕೊಂಡೆ ವನವಾಸ ಅಂತ ಕರೀತಾರ? ಅದು ವನವಾಸ ಭೋಗ ಆಗಿಬಿಡುತ್ತೆ, ಅದು ಭೋಗ ಅಲ್ಲ, ತ್ಯಾಗ ಬೇಕು ನನಗೆ. ಅದನ್ನ ಹಾಸಿಗೆ ಕೊಡೋದು ಬೇಡ, ನಾನು ಹಾಸಿಗೆ ನಾನೇ ಏರ್ಪಾಡು ಮಾಡ್ಕೋತೇನೆ ಬಿಡು. ವನವಾಸಿಗಳು ಯಾರೋ ಟ್ರೀಟ್ಮೆಂಟ್ ಕೊಡ್ತಾರ, ನಾವೇ ಮಾಡ್ಕೋಬೇಕು. ಅದಕ್ಕೆ ನಾನೇ ಲಕ್ಷ್ಮಣ ಬಾಯಿಲ್ಲಿ ನನಗೆ ಹಾಸಿಗೆ ತಯಾರು ಮಾಡೋದಂತಾನೆ. ಲಕ್ಷ್ಮಣ ಎಲೆಗಳ ಹಾಸಿಗೆ ತಯಾರು ಮಾಡಿದ್ದ, ಎಲೆ ಒಣಗಿದ ಎಲೆ ಹಾಸಿದಂತೆ ರಾಮದೇವ್ ಒಣಗಿದೇವ್ ಹಸಿ ಎಲೆಗಳಲ್ಲಿ ಮತ್ತೆ ಮರ ಕಡ್ದು ಹಾಕಲಿಲ್ಲ. ಪರಿಸರ ಸಂರಕ್ಷಣೆ, ಮತ್ತೆ ಮರ ಕಡ್ದು ಹಾಕಿದ್ರೆ ಪರಿಸರ ಹಾಳಾಗೋಗುತ್ತೆ. ಬಿದ್ದ ಎಲೆಗಳನ್ನು ಜೋಡಿಸಿದಂತೆ ಲಕ್ಷ್ಮಣ ರಾಮದೇವ ಹಸಿವೆ ಮಲಗಿದ್ರಂತೆ. ಇಲ್ಲಿ ಲಕ್ಷ್ಮಣ ಯಾರು, ತಾನು ಯಾರು ಅಂತ ರಾಮದೇವರು ತೋರಿಸ್ತಾರೆ. ಲಕ್ಷ್ಮಣ ಹಾಸಿಗೆ ಸಿದ್ಧ ಮಾಡುವಂತೆ ಅದಕ್ಕೆ ರಾಮದೇವರು ಹೇಳಿದ್ರು ಅಂದ್ರೆ, ಆತ ಪರಮಾತ್ಮನ ಹಾಸಿಗೆ ಆತ್ಮನೆ ಆದಿ ಶೇಷ ಆತ. ಸೊ ನಿನ್ ಜವಾಬ್ದಾರಿ ಹಾಸಿಗೆ ಕಸ್ಟೋಡಿಯನ್ ಆಗ್ತಾನೆ, ಅದು ಹಾಸಿಗೆ ಆಡುವಂತ. ಹಾಸಿಗೆ ಆದಿಶೇಷ ಸಿದ್ಧ ಮಾಡಿದ್ರೆ ಮಲಗೋದಾರು ಶೇಷಶಾಹಿ, ತಾನು ಸಾಕ್ಷಾತ್ ನಾರಾಯಣ ಅಂತ ತೋರಿಸ್ತಾನೆ. ಆತನ ಕೃತಿಯಲ್ಲಿ ಆತ ಯಾರೋ ಅನ್ನೋ ಸೂಚನೆ ಸಿಗ್ತಾ ಇದ್ದಾನೆ. ಇದು ಹೆಸರಿಗೆ ಒಬ್ಬ ರಾಜಕುಮಾರನ ಕಥೆ, ಅರ್ಥ ಮಾಡಿಕೊಂಡ್ರೆ ಸಾಕ್ಷಾತ್ ಭಗವಂತನ ಕಥೆ. ಆಗ ರಾಮ ಸೀತೆಯವರು ಆ ಒಂದು ದಿನ ಮಲಗಿದ್ದಾರೆ, ಬೆಳಗಾಗಿದೆ, ಅಲ್ಲಿಂದ ಹೊರಡ್ತಾರೆ. ಅದು ಮತ್ತೆ ಒಂದು ದೊಡ್ಡ ಕಥೆನೆ. ಪುನಃ ಭರದ್ವಾಜರ ಹತ್ರ ಹೋಗ್ತಾರೆ, ಅಲ್ಲಿಂದ ಗಂಗೆಯನ್ನು ದಾಟ್ತಾರೆ, ಮುಂದೆ ಮುಂದೆ ಹೋಗ್ತಾರೆ. ಇಲ್ಲಿ ರಾಮದೇವರ ಒಂದು ಕರುಣೆಯ ಮುಖವನ್ನು ತೋರಿಸ್ತಾರೆ. ಸುಮಂತ್ರ, ನೀನು ವಾಪಸ್ ಹೋಗು, ನಮ್ಮನ್ನು ಕಾಡಿಗೆ ಕಳಿಸಿ ಆಯ್ತಲ್ಲ, ವಾಪಸ್ ಹೋಗು ನೀನೀಗ. ಆಗ ಎಲ್ಲರಿಗೂ ಹೇಳು, ನಾವು ಕಾಡಿಗೆ ಹೋಗಿದ್ದನ್ನು ಹೇಳು, ಆದರೆ ಒಂದು ಮಾತನ್ನು ನೆನಪಿಟ್ಟುಕೋ, ನನ್ನ ಸಂದೇಶ ಅಂತ ಎಲ್ಲರಿಗೂ ಹೇಳಬೇಕು. ನೀನು ಏನು ಸಂದೇಶ ಅಂದ್ರೆ, ಯಾರೂ ಕೂಡ ಕೈಕೇಯಿಯನ್ನ ನಿಂದಿಸಬೇಡಿ ಅಂತ ರಾಮದೇವರು ಹೇಳಿದ್ದ. ಕೈಕೇಯಿಗೆ ತೊಂದರೆ ಕೊಡಬಾರದು ಯಾರೂ ಕೂಡ, ಇದು ನನ್ನ ಆದೇಶ ಅಂತ ಹೇಳಿಬಿಡಿ ಅಂತ ಹೇಳಿದ್ದ. ಏನು ಕರುಣಾನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಎಂಥ ಸಾಕ್ಷಿ ಉಳಿದವರಾಗಿದ್ರೆ ಕೈಕೇಯನ್ನು ಒಬ್ಬರು ಬಿಡಬೇಡ್ರಿ ಅಂತ ಹೇಳ್ತಿದ್ರು. ಅವಳೊಬ್ಬಳು ಹೊರಗೊಳಿಸಿ ನಾ ಬರವತ್ಕಾರ ಹೋಗಿರ್ಲಿ, ಕೊನೆ ಪಕ್ಷ 14 ವರ್ಷ ಕ್ರಿಯರ್ ಮಾಡಿ ಅಂತ ಹೇಳ್ತಿದ್ರು. ರಾಮದೇವರು ಹೇಳ್ತಾರೆ, ಅವಳನ್ನ ಯಾರು ಹಿಂಸಿಸಬೇಡಿ, ನೋಯಿಸಬೇಡಿ. ಇದು ರಾಮದೇವರ ಕಾರುಣ್ಯದ ಸಂಕೇತ. ಇದೆ, ಇದಕ್ಕೆ ಪರಮಾಂತನನ್ನು ಕರುಣಾಳು ಅಂತ ಕರೀತಾರೆ. ಹರಿಕಥಾಮೃತ ಸಾರದಲ್ಲಿ ಉಲ್ಲೇಖ ಮಾಡ್ತಾರೆ, ಪಾಪ ಕರ್ಮದ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು, ಈತ ಯೋಗ ಭವಂಡದೊಳಗೆ ಆವಲ್ಲಿ ನಾ ಕಾಣೆ. ಗೋಪ ಗುರುವಿನ ಮಡದಿ ಭೃಗು ನಗ ಚಾತ ಮೊದಲಾದವರು ಮಾಡಿದ ಮಹಾಪರಾಧಗಳೆನಿಸಿದನೆ ಕರುಣಾ ಸಮುದ್ರ ಹರಿ. ಇಲ್ಲಿ ಗುರುವಿನ ಮಡದಿ ಅಂತಿದೆ, ಅದಕ್ಕೆ ಅನೇಕ ಅರ್ಥ. ಇಲ್ಲಿ ಗುರು ಅಂದ್ರೆ ತಂದೆ ಎಂದೊಂದು ಅರ್ಥ. ಗುರುವಿನ ಮಡದಿ ಅಂದ್ರೆ ಕೈಕೇಯಿ, ಅವಳು ಮಹಾಪರಾಧ ಮಾಡಿದ್ದಾಳೆ, ಆದರೂ ಪರಮಾತ್ಮ ಕ್ಷಮಿಸ್ತಾ ಇದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಅದು ಗುರುವಿನ ಮಡಿ. ಇನ್ನೂ ಅನೇಕ ಅರ್ಥಗಳು, ಇದೊಂದು ಅರ್ಥ. ಅದಕ್ಕೆ ಕೈಕೇಯಿಯ ತಪ್ಪನ್ನು ಭಗವಂತ ಕ್ಷಮಿಸಿದ್ದಾನೆ ಅಂದ ಯಾತಕ್ಕೆ ಗೊತ್ತ? ಅವಳು ಸ್ವಭಾವತ ಒಳ್ಳೆಯವಳು, ಮಂಥರದಿಂದ ಬುದ್ಧಿ ಕೆಟ್ಟಿದೆ, ಆದ್ದರಿಂದ ಅವಳನ್ನ ಕ್ಷಮಿಸಬೇಕು, ಮುಂದೆ ಸರಿ ಹೋಗ್ತಾಳೆ ಅಂತ ಅರ್ಥ. ಇದು ರಾಮನ ಔದಾರ್ಯ ಸಂಕೇತ. ನಮಗೆ ಅರ್ಥ ಆಗುತ್ತಾಗ ಅಕಸ್ಮಾತ್ ನಾವು ತಿಳಿಯದೆ ತಪ್ಪು ಮಾಡಿದ್ರೆ, ಇನ್ನೊಬ್ಬರ ಮಾತನ್ನು ಕೇಳಿ ತಪ್ಪು ಮಾಡಿದ್ರೆ ದೇವರು ಕ್ಷಮಿಸ್ತಾನೆ. ಮಂಥರಿಂದ ಕ್ಷಮಿಸಬೇಕು ಅಂತ ರಾಮ ಹೇಳೋದಿಲ್ಲ. ಅವಳು ಸ್ವಭಾವತ ದುಷ್ಟಳವಳು, ಅದಕ್ಕೋಸ್ಕರ ಅವಳನ್ನ ಶಿಕ್ಷಿಸಬಹುದು, ಕೈಕೇಯಿಯನ್ನು ಮಾತ್ರ ಶಿಕ್ಷಿಸಬೇಡಿ ಅಂತ ಹೇಳಿದಾಗ ಮುಂದೆ ಹೋಯಿತು. ಮುಂದೆ ಭರತನ ವಿಷಯ ಗೊತ್ತಾಯಿತು, ಭರತ ಬಂದ ವಿಷಯ ಅರ್ಥ ಆಯಿತು. ಈಗ ಭರತನ ಪಾತ್ರ ಶುರುವಾಗುತ್ತೆ. ಭರತನಿಂದ ಕಲಿಬೇಕಾದ ಎಷ್ಟು ದೊಡ್ಡ ವಿಚಾರ ಅಂತ ಹೇಳುತ್ತಾರೆ. ಕೈಕೇಯಿ ಹೇಳಿದ್ಲು, ಭರತ ನೋಡು, ನಾನು ನಿನಗೆ ರಾಜ್ಯವನ್ನು ತಂದುಕೊಟ್ಟಿದ್ದೇನೆ, ಆಳು ಅಂತ ಹೇಳುತ್ತಾಳೆ. ಏನಮ್ಮ ಏನು ವಿಷಯ ಅಂತ ಕೇಳ್ತಾನೆ. ಎಲ್ಲ ವಿಷಯ ಹೇಳ್ತಾಳೆ ಕೈಕೇಯಿ. ವರ ಕೇಳಿಬಿಟ್ಟೆ, ರಾಮ ಕಾಡಿಗೆ ಹೋಗಿಬಿಟ್ಟ, ನೀನು ರಾಜ್ಯ ಕೇಳಿದ್ದೇನೆ, ಆದ್ದರಿಂದ ನೀನು ರಾಜನಾಗು ಅಂತ ಹೇಳ್ತಾಳೆ. ಹುಡುಗರಾಗಿದ್ದರೆ ಥ್ಯಾಂಕ್ಸ್ ಅಂದ್ರೆ ಅಮ್ಮನಿಗೆ ಆನಂದ ಬಿಟ್ಬಿಡ್ತು, ಅಮ್ಮ ಅಂದ್ರೆ ಹೀಗಿರಬೇಕು ಅಂದ್ಬಿಡ್ತಿದ್ರು ಪಾಪ ಭರತ. ಅಮ್ಮ ಇಂಥ ಕೆಲಸ ನೀನು ಮಾಡಿದ್ಲು ಅಂತ ಕೇಳ್ತಾನೆ. ಎಂಥ ಕೆಲಸ ಮಾಡಿದ್ದೆ ನೀನೀಗ? ರಾಮನ ರಾಜ್ಯ ತಪ್ಪಿಸಿ ದನ ಕೊಡ್ತಾ ಇದ್ದೀಯಾ, ಇದು ಎಂಥ ಮೌಲ್ಯ ಅಂತ ಭರತ ಹೇಳುತ್ತಾ. ಇದನ್ನ ಎಲ್ಲ ಕಲಿಯಬೇಕು. ಯಾರೋ ಊಟಕ್ಕೆ ಎಳಿಸ್ಬಿಡೋದು, ತಾನು ಕೂತು ಬಿಡೋದು, ಎಷ್ಟು ಬರೋದು ಹೋಗೋದಿಲ್ಲ. ಅದರಿಂದ ರಾಮಾಯಣ ಕೇಳಿದ್ರೆ ರಾಜ್ಯ ಕೊಡ ಪ್ರಸಂಗ ಅವರ ರಾಜ್ಯದ್ರ ತಾನು ಕೊಡಬೇಕು ನಮಗೆ, ಅದು ಇನ್ನೊಬ್ಬರಲ್ಲಿ ಅವ್ರಿಗೆ ಕೊಟ್ಬಿಡಿ ಸಾಕತ್ತೆ. ಯಾರೋ ಕೂತಿರ್ತಾರೆ, ಮೆಲ್ಲಿಗೆ ಬಿಡೋದು, ತಾನು ಕೂತು ಬಿಡೋದು. ಇದು ರಾಜ್ಯ ಕದ್ದಷ್ಟೇ ಪಾಪ ಬರ್ತದೆ ನೆನಪಿರಲಿ. ನಮ್ಮದು ನಮಗೆ, ಅವರದವರಿಗೆ. ತೇನ ತೆಕ್ತೇನ ಹುಂಚೀತಾಹ ಮಾ ಗೃಹ ಕಸ್ಯ ಶುದ್ಧರ. ರಾಮ ಕಲಿಬೇಕು ಭರತರಿಂದ. ನನ್ನ ರಾಜ್ಯ ಅಲ್ಲ, ನಾನು ಯಾಕೆ ತಗೊಳ್ಳಿ ಅಂತ ಭರತ ಹೇಳ್ತಾರೆ. ಇದು ಭರತನ ದೀಕ್ಷೆ. ನಮ್ಮದಲ್ಲದ್ದು ನಮ್ಮದಲ್ಲ. ನಾವು ಹಾಗೆಲ್ಲ ದಾರಲ್ಲಿ ಹೋಗ್ತಾ ಇರ್ತೇವೆ, ಇರೋದು ಬಂಗಾರ ಸ್ಥಳ ಕಾಣುತ್ತೆ, ತಕ್ಷಣ ಆ ಕಡೆ ಈ ಕಡೆ ನೋಡ್ತೇವೆ, ಯಾರಿಲ್ಲ ದಸ್ತ ತಗೊಂಡ್ಬಿಡ್ತೇವೆ. ನಮ್ಮ ಉದ್ದೇಶ ಏನು ಗೊತ್ತಾ, ಉಳಿದವ್ರದಲ್ಲಾದ್ರೆ ನಮ್ಮದು ಅಂತ ಅರ್ಥ ಇಷ್ಟೇ. ಆದ್ರೆ ನಮ್ಮದಲ್ಲ ತರಬೇಕು, ಗೊತ್ತಿಲ್ಲ, ನಮ್ಮದಲ್ಲ ಅದು. ಉಳಿದವ್ರದಂದ್ರೆ ನಮ್ಮದಲ್ಲ ಅಷ್ಟೇ. ನಾ ಹಾಗಲ್ಲ, ಉಳಿದವರು ಅಲ್ಲ, ಯಾರಿಲ್ಲಾದ್ರೆ ನಮಗೆ ಅಂತ ಅರ್ಥ. ತಪ್ಪು, ಇವತ್ತು ಯಾವುದೋ ಲ್ಯಾಂಡ್ ಯಾರಿಗೂ ಗೊತ್ತಿಲ್ಲ, ನಮ್ಮದಲ್ಲ ಗೌರ್ಮೆಂಟ್ ಲ್ಯಾಂಡ್ ಅಂತ ಅರ್ಥ. ಯಾವ ಲ್ಯಾಂಡ್ ಯಾರ್ದಲ್ಲ ಅಂತ ಗೌರ್ಮೆಂಟ್ ಲ್ಯಾಂಡ್. ಇವತ್ತು ಯಾವ ವಸ್ತು ಯಾವ್ದಲ್ಲ ದೇವರಿಗೆ ಅಂತ ಅರ್ಥ. ಈಶಾವಾಸ್ಯ ವಿಧಂ ಸರ್ವಂ. ಈ ಭಾವನೆ ಅರ್ಥವಾದರೆ ನಾವು ರಾಜ್ಯ ತ್ಯಾಗ ಮಾಡಬೇಕಾಗಿಲ್ಲ. ಕಂಡವರು ತನ್ನ ಮಾತ್ರ ಅಂದ್ರೆ ಬೇಡ ಅಂತ ಕಲಿತರೆ ಅದು ಭರತನಿಂದ ಕಲಿಬೇಕಾದ ಪಾಠ. ಇದು ರಾಮನ ರಾಜ್ಯ ಅಮ್ಮ ಅಂತ ಹೇಳ್ತಾರೆ. ರಾಮನ ರಾಜ್ಯ ನೋಡು ಭರತ, ನಿಮ್ಮಪ್ಪ ಮಾತು ಕೊಟ್ಟಿದ್ದ, ಅದನ್ನು ನಾನು ತಗೊಂಡಿದ್ದೇನೆ ಅಂತ ಹೇಳ್ತಾನೆ. ಮಾತು ಕೊಡೋ ಹಕ್ಕು ಅಪ್ಪನ ಎಲ್ಲಿದೆ ಅಂತ ಕೇಳ್ತಾನೆ ಭರತ. ಎಷ್ಟು ಪುಣ್ಯಾತ್ಮ ಇದು. ಭರತ ಹತ್ತು ಬರೋದಿಲ್ಲ, ಹಾಗೆಲ್ಲ ವಂಶ ಪಾರಂಪರ್ಯ ಧರ್ಮ ಅಂತ ಹೇಳ್ತಾನೆ. ನಮ್ಮ ವಂಶದಲ್ಲಿ ಅಮ್ಮ, ನಮ್ಮ ವಂಶ ಎಂಥ ವಂಶ ಗೊತ್ತಾ, ಈ ಸೂರ್ಯವಂಶದಲ್ಲಿ ರಾಜ ಯಾರಾಗಬೇಕು ಗೊತ್ತೇನೋ, ಯಾರು ಹಿರಿಯ ಮಗನವರ ರಾಜನಾಗಬೇಕು, ರಾಮ ಹಿರಿಯ ಮಗ ಅವನ ರಾಜನಾಗಬೇಕು. ತಪ್ಸ ಹಕ್ಕು ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ದಶರಥ ಕೊಟ್ಟ ಅಂದ್ರೆ ಕೊಡೋ ಹಕ್ಕು ಅವನಿಗಿಲ್ಲ. ನಮ್ಮಲ್ಲಿ ಸ್ವಲ್ಪ ಯೋಚನೆ ಮಾಡಿ, ನಮ್ಮೊಂದು ಕೆಲಸ ಸಿಕ್ಕಿರುತ್ತೆ, ಈಗ ಅಪಾಯಿಂಟ್ಮೆಂಟ್ ಆಗಿಬಿಟ್ಟಿರುತ್ತೆ, ನಾವೇನು ಯೋಚನೆ ಮಾಡಿ, ನಮ್ಗೆ ಬೇರೆ ಕೆಲಸ ಸಿಗುತ್ತೆ. ಅವಾಗ ಏನ್ ಮಾಡ್ತೀವಿ, ಯಾರನ್ನ ಕರೆಯ ನಮ್ಮವ್ರನ್ನ, ನೀನ್ ತಗೊಂಡು ಕೊಳ್ಳಕ್ ಬರುತ್ತೆ ಅದನ್ನ. ನೀ ಬಿಟ್ಟು ಹೋಗ ಕಟ್ಟಗೊಂಡು ಮತ್ತೆ ಅಪಾಯಿಂಟ್ ಮಾಡುತ್ತೆ, ಆಗಲೆಲ್ಲ ಬಿಟ್ಟು ಹೋಗ್ಬಿಟ್ರೆ ಗತಿಯಾರ ಅವ್ರು, ನೀನ್ ತಗೊಂಡ್ ನೀನ್ ತಗೊಂಡ್ ಹೇಳ್ಬಿಟ್ರೆ ಕೊಳ್ಳಕ್ ಬರೋದಿಲ್ಲ ಅದನ್ನ. ನೀನ್ ಅಪಾಯಿಂಟ್ ಮಾಡಿದ ಕೂಡೂ ಇಲ್ಲ, ಬಿಟ್ಟು ಹೋಗಿ ಅಟ್ಟ ಹೊರತು ಇನ್ನೊಬ್ರು ಕೂಡ ಸಹ ನಮ್ಮದು ನಿಂದಲ್ಲ. ಇಲ್ಲೋ ಎರಡು ಎಂಟು ಮಕ್ಕಳೆಲ್ಲ ಕೂಡಿಸ್ಬಿಡ್ತಾರೆ ಆಫೀಸಲ್ಲಿ, ಹೋಗ್ಬಿಟ್ಟು ಕೂಡಿಸೋ ಸಾಧ್ಯ ಇಲ್ಲ. ಇವಾಗ ಸರ್ಕಾರ ಟ್ರಾನ್ಸ್ಪರೆಂಟ್ ಆಗಿದೆ, ನಮ್ಮ ಶಾಸ್ತ್ರ ಇನ್ನೂ ಟ್ರಾನ್ಸ್ಪರೆಂಟ್ ಆಗಿದೆ. ಅವರವರ ರಾಜ್ಯ ಅವರೇ ಆಳಬೇಕು, ನಾನು ಹಾಗೆಲ್ಲ ಆಳಕ್ಕೆ ಬರೋದಿಲ್ಲ. ನನ್ನ ರಾಜ್ಯ ಅಲ್ಲ, ನಾನು ದೇವರು ಕೊಟ್ಟಿದ್ದನ್ನಷ್ಟೇ ತಗೊಳ್ಳೋದು. ಇದಕ್ಕೆ ಭರತನನ್ನ ಎಷ್ಟು ಕೊಂಡಾಡಿದ್ರು ಸಾಲ. ರಾಮ ತಂದೆ ತಾಯಿಗಳಿಗೋಸ್ಕರವಾಗಿ ಲೋಕದೃಷ್ಟಿಯಲ್ಲಿ ತ್ಯಾಗ ಮಾಡಿ ಮಾತೃ ದೇವೇ ಭವ ಪಿತೃ ದೇವೇ ಭವ ಅಂತ ತೋರಿಸಿದ್ರೆ ಭರತ ಇದು ನನ್ನದಲ್ಲದ್ದ ನನ್ನದ ಎಂದೂ ಸ್ವೀಕಾರ ಮಾಡಲಿಲ್ಲ ಅಂತ ಹಠ ಹಿಡಿತಾನೆ. ಅದು ಸಾಧ್ಯ ಇಲ್ಲ. ಇನ್ನೊಂದು ಕರಾರಿದೆ, ದೊಡ್ಡ ಮಗನಾಗಿದ್ರು ಕೂಡ ರಾಜ್ಯ ಕೊಡಬಾರದು ಅವನಿಗೆ. ಯಾವಾಗ ಅಂದ್ರೆ ಅಯೋಗ್ಯ ಅಂತಾದ್ರೆ, ದೊಡ್ಡ ಮಗನಾಗಿದ್ರು ಕೂಡ ಹಿರಿಯ ಮಗನಾಗಿದ್ರು ಕೂಡ ಯೋಗ್ಯತೆ ಇಲ್ಲದ ರಾಜ್ಯ ಕೊಡಬಾರದು. ನಾನು ಒಪ್ತೇನೆ. ರಾಮನಿಗೆ ಏನಾದ್ರು ತಪ್ಪಿದ್ಯಾ ಅಂತ ಕೇಳ್ತಾನೆ ಭರತ. ಏನಾದ್ರು ತಪ್ಪಿದೆಯಾ? ಏನು ತಪ್ಪಿಲ್ಲ ಅವಳು ಹೇಳ್ತಾಳೆ. ಏನು ತಪ್ಪಿಲ್ಲ ಅಮ್ಮ, ನಿಮಗೆ ಗೊತ್ತಿಲ್ಲ, ರಾಮ ನಮ್ಮ ಅಯೋಧ್ಯೆಯ ರಾಜನಾಗಲು ಕರ್ಹರಾಗಿದ್ದ ಅಂದ್ರೆ ಅಚ್ಚೆ ತಿಳ್ಕೊಂಡ್ಬಿಡಬೇಡ. ತ್ರಯಾಡಾಮಪಿ ಲೋಕಾನಾಂ ರಾಘವೋ ರಾಜ್ಯಮರ್ಹತಿ. ಭರತನ ಮಾತಿದ್ದು, ನಮ್ಮ ಅಣ್ಣ ರಾಮ ಮೂರು ಲೋಕದ ರಾಜ ಗೊತ್ತಾಯ್ತಾ, ಅಂಥವನು ಇದಕ್ಕೆ ಬೇಡ ಅಂತ ಹೇಳ್ತೀಯಲ್ಲ, ನೀವು ಎಷ್ಟು ತಪ್ಪು ಮಾಡಿದ್ದಿ ಅಮ್ಮ. ನೀ ಎರಡು ವರ ಕೇಳಿದ್ದಿ ಹೌದಲ್ಲೋ, ನಾನು ಎರಡು ಶಪಥ ಮಾಡ್ತೇನೆ ಅಂತ ಹೇಳ್ತಾನೆ ಭರತ. ಎರಡು ವರ ಕೇಳಿದ್ದು ಎರಡು ಶಪಥ ಮಾಡ್ತೇನೆ. ಮೊದಲನೇ ಶಪಥ, ನಾನು ರಾಜ್ಯಭಾರ ಮಾಡೋದಿಲ್ಲ. ಮೊದಲನೇ ಶಪಥ ಕತೆ ಮುಗಿತವಳು, ನಾನು ರಾಜ್ಯಭಾರ ಮಾಡೋದಿಲ್ಲ. ಎರಡನೇ ಶಪಥ, ರಾಮನನ್ನೇ ಕರೆತಂದು ಪಟ್ಟಾಭಿಷೇಕ ಮಾಡ್ತೇನೆ. ಎಂಥ ತಾಯಿ ಎಂಥ ಮಗ, ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಕೇಳಿದ ವರವನ್ನು ಪೂರ್ತಿ ನಲ್ಲಿಫೈ ಮಾಡ್ತಾನೆ ಭರತ. ಇದು ಭರತನ ತ್ಯಾಗ. ಇದು ಒಂದನ್ನೂ ಇಟ್ಕೊಳ್ಳೋದಿಲ್ಲ, ನಾನು ರಾಜ್ಯ ಆಗೋದಿಲ್ಲ ಅಷ್ಟೇ ಅಲ್ಲ, ರಾಮನ್ನ ಕರ್ಕೊಂಡು ಬರ್ತೇನೆ, ಅವನಿಗೆ ಪಟ್ಟಾಭಿಷೇಕ ಮಾಡ್ತೇನೆ. ತಾಯಿಯವರ ಎರಡು, ಭರತನ ಪ್ರತಿಜ್ಞೆ ಎರಡು. ಅಲ್ಲಿಗೆ ಕೌಸಲ್ಯ ಕೈಕೇಯಿ ಕಥೆ ಮುಗಿತು. ಮತ್ತೆ ಮಾತಾಡೋದಿಲ್ಲ ಕೈಕೇಯಿ. ಇವತ್ತು ನಮಗೆ ಬೇಕಾಗಿದ್ದು ಹೀಗೆ, ಭರತನಂತ ಮಗ ತಾಯಿ ಮಾಡಿದ ತಪ್ಪನ್ನು ಸರಿ ಮಾಡುತ್ತಾನೆ. ನಮ್ಮಲ್ಲಿ ಯಾರೋ ರೇಖಾಶುಕಾಸು ಮಾಡಿದ್ದೀವಿ ಅಂದ್ರೆ, ನಮ್ಮ ಅಪ್ಪ ಮಾಡಿಲ್ಲ, ನಮ್ಮ ತಾತ ಮಾಡಿಲ್ಲ, ನಮ್ಮ ಮುತ್ತಾತ ಮಾಡಿಲ್ಲ, ಭವಿಷ್ಯದಲ್ಲಿ ಯಾರೂ ಮಾಡಿಲ್ಲ, ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಲ್ಲದೆ ಒಳ್ಳೆ ಕೆಲಸ ಇಲ್ಲಿ ಯಾರು ಮಾಡಬೇಕಾಗಿಲ್ಲ, ಹಾಗಾದ್ರೆ ಹಿಂದೆ ಯಾರು ಓದೇ ಇಲ್ಲ, ನಾವು ಓದೋದಿಲ್ಲ ಹಾಗಿದ್ರೆ. ಇವತ್ತು ಇನ್ನೋರು ಎಮ್ಮೆ ಓದಲ್ಲ, ನಾನು ಓದೋದಿಲ್ಲ, ಇನ್ನೋರು ಕೆಲಸ ನಾನು ಓದೋದಿಲ್ಲ, ಮಾಡ್ತಾರೆ ಯಾರು ಕೂಡ. ಒಳ್ಳೆಯದನ್ನ ಹಿಂದೆ ಮಾಡದೆ ಹೋಗಿದ್ರು ಮಾಡಬೇಕು, ಕೆಟ್ಟದ್ದನ್ನು ಹಿಂದವರು ಮಾಡಿದ್ರು ಮಾಡಬಾರದು. ಎರಡು, ಹಿಂದಿನವರು ಮಾಡಿದ್ದಾರೆ ಅಂತ ಹೇಳಿ ಕೆಟ್ಟದ್ದನ್ನು ಮುಂದುವರಿಸಬಾರದು, ಹಿಂದವರು ಮಾಡಿಲ್ಲ ಅಂತ ಒಳ್ಳೆಯದನ್ನ ಅಳವಡಿಸ್ಕೊಳ್ಳೋದು ಹೇಳಬಾರದು. ಭರತನಿಂದ ಕಲಿಬೇಕು ನಾವು. ಅಮ್ಮ ಇದು ಸಾಧ್ಯ ಇಲ್ಲ, ಖಂಡಿತವಾಗಿ ನಾವು ಇದನ್ನು ಮಾಡಲೇಬೇಕು, ನಾನು ರಾಜ್ಯರಾಡೋದಿಲ್ಲ, ರಾಮ ಆಗಲೇಬೇಕು ಅಂತ ಹಠ ಹಿಡಿತಾರೆ. ಇಂಥ ಮಕ್ಕಳಿದ್ದರೆ ವಂಶೋದ್ಧಾರಕ ಅಂತ ಕರೀತಾರೆ ಅವರು, ವಂಶ ಉದ್ಧಾರಕ, ಇಲ್ಲವರೆ ವಂಶ ನಾಶಕ ಮಕ್ಕಳು ಅಂತ ಹೆಸರು. ಭರತ ತಾಯಿ ತಪ್ಪಲು ತಿದ್ದು ಬಿಡ್ತಾರೆ, ಎರಡು ಪ್ರತಿಜ್ಞೆ ಎರಡು ವರಗಳನ್ನು ಎರಡು ಪ್ರತಿಜ್ಞೆಯಿಂದ ನಲ್ಲಿಫೈ ಮಾಡಿಬಿಡ್ತಾರೆ. ಇದು ಕೈಕಿ ಕಥೆ ಮುಗಿತಲ್ಲಿಗೆ, ಮತ್ತೆ ಮಾತಾಡೋದಿಲ್ಲ ಅವರು. ಮುಂದೆ ಒಂದು ಪ್ರಸಂಗ ಬರ್ತದೆ, ಅದು ರಾಮದೇವರು ಪರಂಧಾಮ ಹೊರಟಿದ್ದಾರೆ. ಆಗ ಬ್ರಹ್ಮದೇವರು ಬಂದು ರಾಮದೇವರ ಮುಂದೆ ವರದಿ ಒಪ್ಪಿಸ್ತಾ ಇದ್ದಾರೆ, ರಾಮಾವತಾರದ ರಿಪೋರ್ಟ್ ಅಲ್ಲೆಲ್ಲ ಮುಂದಿಡ್ತಾರೆ. ರಾಮದೇವರೇ, ನಿಮ್ಮ ಹೇಳಿದಂತೆ ಎಲ್ಲ ಕೆಲಸ ಮಾಡಿಬಿಟ್ಟಿದ್ದೇನೆ ನಾನು, ಯಾರ್ಯಾರು ಯಾವ ಗತಿ ಕೊಡಬೇಕು ಅನ್ನೋದು ಭಗವಂತನ ಸಂಕಲ್ಪ. ಎಲ್ಲರಿಗೂ ಸದ್ಗತಿ, ನಿನ್ನ ಹಿಂದೆ ಬಂದವರು ಸದ್ಗತಿ ಕೊಟ್ಬಿಟ್ಟಿದ್ದೇನೆ, ನಿನ್ನ ಭಕ್ತರಿಗೆಲ್ಲ ಸದ್ಗತಿನೇ, ಆದರೆ ಒಂದು ಕೆಲಸ ಮಾಡಿದ್ದೆ ನಾನು ಅಂತ ಹೇಳಿದ್ದೆ. ಏನು ಅಂದರೆ, ಈ ಕೈಕೇಯಿ ಇದ್ದಾಳಲ್ಲ, ಅವಳಿಗೆ ಅನರ್ಥ ಆಗಬೇಕಾಗಿ ನರಕ ಕಟ್ಟಬೇಕಾಗಿತ್ತು ಅವಳಂತ. ನಿನ್ನ ಪಟ್ಟಾಭಿಷೇಕವನ್ನು ಮಂತ್ರೇ ಇದ್ದಾಳೆ, ಅವಳು ಮಾತು ಕೇಳ್ಕೊಂಡು ಕೆಟ್ಟವೊಂದು ಅವಳು ತಮಸ್ಸಿಗೆ ಹಾಕ್ತವೆ, ಅವ್ಳು ಮೂರೇತ ಅವಳ ಕಥೆ. ಕೈಕೇಯನ್ನು ನರಕ ಹಾಕಬೇಕಾಗಿತ್ತು, ಆದರೆ ಹಾಕಲಿಲ್ಲ ಅಂತ ಹೇಳಿದ್ದೆ. ಯಾತಕ್ಕೆ ಹಾಕಲಿಲ್ಲ ಅಂದರೆ, ಸೂತ್ತಾತ ಭರತಂ ನೈಷ ನಯಾತು ವಿರಯಂತ್ವಿತಿ, ಇಂಥ ಭರತನಂತ ಮಗನನ್ನ ಹಡದ ಇವಳು ನರಕ ಹೋಗಬಾರದಂತ ಹಾಕಿಲ್ಲ ಅಂತ ಹೇಳಿಲ್ಲ. ಈ ಮಾತು ಕೇಳಿದರೆ, ತಾಯಿಯನ್ನು ಉದ್ಧಾರ ಮಾಡಿದ ಮಗ, ತಾಯಿಯನ್ನು ಉದ್ಧಾರ ಮಾಡಿದ ಪುಣ್ಯಾತ್ಮ ಭರತ, ಕೈಕೇಯ ತಪ್ಪನ್ನು ತಿದ್ದುತ್ತಾನೆ ಮಗ, ಅಂಥ ಮಕ್ಕಳಿದ್ರೆ ಅದು ಶ್ರೇಷ್ಠವಾದದ್ದು. ತಾಯಿ ಏನ್ ಮಾಡಿದ್ಲು, ರಾಮನಿಗೆ ಅಭಿಷೇಕ ಇಲ್ಲ ನನಗೆ ಊಟ ಅಂತ ಹೇಳಿದ್ಲು. ಭರತ ಪ್ರೊಟೆಸ್ಟ್ ಮಾಡದ, ನಾವು ತಾಯಿ ಏನಂತಾಳೆ, ಇವತ್ತು ದೇವ್ ಪೂಜೆ ಆಗಿಲ್ಲ ಮಗನ ಊಟ ಮಾಡು ಅಂದ್ರೆ, ಅಮ್ಮ ಹಾಗೆ ಊಟ ಮಾಡಲ್ಲ ಗೆದ್ದೆ ಬಿಡ್ಬೇಕು, ಅದು ಭರತನಿಂದ ಕಲಿಬೇಕಾದ ಪಾಠ. ಮೊದಲು ದೇವ್ ಪೂಜೆ ಆಗಲ್ಲ, ನಾನು ಊಟಕ್ಕೆ ಬರ್ತೇಲ್ಲ ಬರೋದಿಲ್ಲ, ರಾಜ್ಯಕ್ಕೆ ಆಗೋದಕ್ಕೆ ನಾವು ಹೋಗೋದಿಲ್ಲ ಇವತ್ತು, ಅದು ನಮಗೆ ಇಲ್ಲವೇ ಇಲ್ಲ. ಅದು ಊಟಕ್ಕಿಂತ ಮುಂಚೆ ಗೌರವ ನೈವೇದ್ಯ ಆಗಿದೆ ಅಂದ್ರೆ ಸಾಕಟ್ಟೆ, ಇಲ್ಲಿ ಹೋದ ಅನ್ನ ಅನ್ನ ಅಲ್ಲ, ಇದು ನಮ್ಗೆ ತಿನ್ನ ಹಕ್ಕಿಲ್ಲ ಅಂತ ಅರ್ಥ. ರಾಮನ ರಾಜ್ಯವನ್ನು ಆಳ ಹಕ್ಕು ನಮಗೆ ಹೇಗಿಲ್ವೋ ಅದೇ ರೀತಿ ದೇವರಿಗೆ ನೈವೇದ್ಯ ಮಾಡದೇ ಇದ್ದ ತಿನ್ನೋ ಹಕ್ಕು ಯಾರಿಗೂ ಇಲ್ಲ, ಟ್ಯಾಕ್ಸ್ ಕೊಡದೇ ಇದ್ದ ಮನಿನ ತಗೊಳ್ಳೋ ಹಕ್ಕಿಲ್ಲ, ಬ್ಲಾಕ್ ಮನಿ ಆಗತ್ತಲ್ಲ ಹಾಗೆ. ಅದನ್ನೇ ಹೇಳೋದು ಶಾಸ್ತ್ರ. ಸ್ವೀಕರಿಸಲು ಅನರ್ಪಿತ ಒಂದು ಕಾಲಕ್ಕೂ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ. ದೇವರ ನೈವೇದ್ಯವಾಗದೆ ಹೋದರೆ ಪಂಚಪಕ್ಷ ಪರಮಾನ್ಯವಾದರೂ ನಮಗೆ ಬೇಕಿಲ್ಲ, ಕೋಸಲ ದೇಶ ರಾಜ್ಯವೂ ನನಗೆ ಬೇಕಿಲ್ಲ ಅನ್ನೋದು ಭರತನ ತ್ಯಾಗ. ಅದಕ್ಕೋಸ್ಕರ ಈ ಕೈಕೇಯಿ ಸದ್ಗತಿಗೆ ಹೋಯಿತು. ಈಗ ನಮಗೆ ಆಪ್ಷನ್, ಈಗ ಹೆಂಗಸರು ಕೈಕೇಯಿ ಇದ್ದಂತ ಇರಬಹುದಾ ಅಂತ ಒಂದು ಪ್ರಶ್ನೆ. ಖಂಡಿತ ಇರಬಹುದು. ಯಾವಾಗ ಗೊತ್ತಾ, ಭರತನಂತ ಮಗ ಇರೋ ಗ್ಯಾರಂಟಿ ಇದ್ರೆ ತಾಯಿ ಕೈಕೇಯಿ ಆಗಿಬಿಡಬಹುದು, ಯಾಕೆ ಸರಿ ಮಾಡ್ತಾಳೆ ಮುಂದೆ ಅಂತ ಹೇಳಿಬಿಟ್ಟು. ಭರತನಂತ ಮಗ ಇರೋ ಗ್ಯಾರಂಟಿ ಇರಬೇಕಷ್ಟೇ ನಮಗೆ. ಅದಕ್ಕೆ ರಾಮದೇವರು ಹೇಳ್ತಾರೆ, ಅದ ಗ್ಯಾರಂಟಿ ಒಳಗೆ ಹೋಗಬೇಡಿ ಹಾಗೆಲ್ಲ ಅಂತ ಹೇಳ್ತಾರೆ. ಭರತನಂತಹ ರಾಮದೇವರು ಹೊರಡ್ತಾರೆ, ಭರತನ ನೆನಪಿರಲಿ. ನಲೋಕೆ ಭ್ರಾತರ ಸರ್ವೆ ಭವಂತಿ ಭರತೋತ್ತಮಾಹ, ರಾಮದೇವರ ಮಾತಿ. ಭರತನಂತ ಅಣ್ಣ ತಮ್ಮಂದ್ರೆ ಸಿಗೋದಿಲ್ಲ ಅಂತ ರಾಮದೇವರು ಹೇಳುತ್ತಾರೆ. ಭರತನಂತ ಅಣ್ಣ ತಮ್ಮಂದ್ರೆ ಸಿಗೋದಿಲ್ಲ ಅಂದಮೇಲೆ ಭರತನಂತ ಮಗ ಸಿಗ್ತಾರ ನಮಗೆ? ದೇವರಾಣಿ ಸಿಗೋದಿಲ್ಲ. ಅದಕ್ಕೆ ಕೈಕೇಯಂತೆ ಆಗಿ ಭರತನಂತ ಮಗ ಪಡೆಯೋದಕ್ಕಿಂತ ಕೈಕೇಯಂತೆ ಆಗದವರದೇ ಭಾರಿ ಕ್ಷೇಮ. ಅಂದ್ರೆ ದೇವರನ್ನ ದೂರ ಮಾಡದವರದೇ ಕ್ಷೇಮ ಅಷ್ಟೇ ಹೊರತು ಬೇರೆ ಅಲ್ಲ. ಇದು ರಾಮಾಯಣದ ದೊಡ್ಡ ಸಂದೇಶ. ಭರತನ ತ್ಯಾಗ ಅಂದ್ರೆ ವಿಚಿತ್ರವಾದ ತ್ಯಾಗ. ಅಲ್ಲಿಂದ ಹೊರಡ್ತಾನೆ ರಾಮದೇವರತ್ತ, ಬರೀ ಬಾತಾಳ ಸುಮ್ಮನೆ ಕೊಡೋದಿಲ್ಲ, ಸೀದ ಹೊರಡ್ತಾನೆ. ರಾಮದೇವರು ವನದಲ್ಲಿ ನಿಂತಿದ್ದಾರೆ, ಚಿತ್ರಕೂಟದಲ್ಲಿ ಇರ್ತಾರೆ, ಬರ್ತಾರೆ. ರಾಮನ್ ನೋಡ್ತಾನೆ, ಎಷ್ಟು ದುಃಖ ಪಡ್ತಾರೆ ಗೊತ್ತ ಭರತ. ರಾಮದೇವರು ಜಟೆ ಕಟ್ಕೊಂಡಿದ್ದಾರೆ, ನಾರ್ವಡಿ ಉಟ್ಕೊಂಡಿದ್ದಾರೆ, ನಡ್ಕೊಂಡು ಓಡಾಡ್ತಿದ್ದಾರೆ. ಭರತ ನೋಡ್ತಾನೆ, ಯೋಚನೆ ಮಾಡ್ತಾನೆ, ಕಿರೀಟ ಇಟ್ಕೋಬೇಕಾಗಿದ್ದ ಅಣ್ಣ, ಪೀತಾಂಬರ ಧರಿಸ್ಬೇಕಾಗಿದ್ದ ಅಣ್ಣ, ರಥದಲ್ಲಿ ಕೊಡಬೇಕಾಗಿದ್ದ ಅಣ್ಣ, ಸಿಂಹಾಸನ ಕೊಡಬೇಕಾಗಿದ್ದ ಅಣ್ಣ, ಯಾವುದೋ ಮರದ ಕೆಳಗೆ ಈ ರೀತಿ ನಿಂತಿದ್ದಾನಲ್ಲ, ಇದಕ್ಕೆ ಯಾರ ಕಾರಣ? ನಮ್ಮ ಅಮ್ಮ ಕಾರಣ, ಅದಕ್ಕೆ ನಾನು ಕಾರಣ. ಎಷ್ಟು ಯೋಚನೆ ಮಾಡ್ತಾನೆ, ರಾಮನ ಸ್ಥಿತಿ ಹೀಗಿದೆಯಲ್ಲ, ಇದಕ್ಕೆ ನಾನು ಕಾರಣ. ನಮ್ಮನೆ ದೇವ್ರು ನೋಡಿದ್ರೆ ಹಾಗೆ ಇರ್ತಾರೆ, ದೇವ್ರಿಗೆ ಗೊತ್ತಾಯ್ತಾ, ಎಂದೋ ತೆಗೆದಿರ್ತಾರೆ, ಪಾಪ ದೇವ್ರ ಕಟ್ಟಿಗೆನೆ ಬಿಚ್ಚಿರೋದಿಲ್ಲ ಫಸ್ಟ್, ಎಂದೋ ಇರ್ತಾರೆ, ವೈಭವ ಇಲ್ಲ, ಹೂವಿಲ್ಲ, ಯಾವುದೂ ಇಲ್ಲ. ನಮಗೇನಿಸುತ್ತೆ ಗೊತ್ತಾ, ಅವರ ತಪ್ಪು ನಮ್ಮನ್ನು ಕಾಡ್ತಾ ಇದೆ ಅಂತ ಅನ್ಸೋದಲ್ಲ. ಇವತ್ತು ಎಷ್ಟೋ ಜನ ದೇರ್ಪೂಜೆ ಬಿಟ್ಟಿರ್ತಾರೆ, ಜ್ಯೋತಿಗಳು ಹೋಗ್ತಾರೆ, ಏನಾಗಿದೆ ನೋಡಿ ಅಂತಾರೆ, ಅವ್ರು ಬಿಡ್ತಾರಾ, ಅದಾಗಿದೆ ನೀರಾಗಿ ಅಂತ ಹೇಳ್ತಾರೆ, ಅದಾಗಿದೆ ಇದಾಗಿದೆ ಅಂತ ಹೇಳ್ತಾರೆ. ಇವರು ಕೊಡೋದೇ ಅನ್ನಿಸ್ಕೊಳ್ಳೋದು, ಇಷ್ಟು ನಡೀತಾನೇ ಇರ್ತದೆ. ಅವ್ರು ಒಂದು ಹೇಳಬೇಕು, ಮೊದಲು ದೇವ್ರು ಇಟ್ಕೊಳ್ಳೋದು ಒಳ್ಳೇದಾಗುತ್ತೆ ಅಂತ ಹೇಳಬೇಕು. ಅದು ದೇವರಾಡಿ ಹೇಳೋದಿಲ್ಲ ಅವರು. ಎರಡು ಕೆಲಸ ಮಾಡು, ತಪ್ಪದೆ ಏಕಾಶಿ ಉಪವಾಸ ಮಾಡು, ಈ ಎಲ್ಲ ಗ್ರಹದ ಕಾಟ ಬಿಟ್ಟು ಹೋಗುತ್ತೆ. ಮನೆಯಲ್ಲಿ ದೇವರನ್ನ ಇಟ್ಕೋ, ಪೂಜೆ ಮಾಡು, ಯಾವ ದೈತ್ಯ ಶಕ್ತಿ ಏನು ಮಾಡದೇ ಇಲ್ಲ. ಯಾಕೆ ಗೊತ್ತಾ, ಸಕಲ ಗ್ರಹ ಬಲ ನೀನೇ ಸರಸಿದಾಕ್ಷ, ಎಲ್ಲ ಗ್ರಹಗಳಿಗೆ ಬಲ ಕೊಡೋದು ಭಗವಂತ. ಅವನ ಮನೆಯಲ್ಲಿದ್ದರೆ ಯಾರೇನು ಮಾಡ್ತಾರೆ ನಮಗೆ, ಇಷ್ಟು ಹೇಳಿಬಿಟ್ರೆ ಜ್ಯೋತಿಷಿಗಳು ಬದುಕಿ ಹೋಗ್ಬಿಡ್ತಾರೆ. ಅವ್ರು ಹೇಳೋದಿಲ್ಲ ಅದಕ್ಕೆ ಗೊತ್ತಾ ದುಡ್ಡು ಕರ್ಕೊಂಡು ಸ್ಟೇಟ್ ಬಿಟ್ಟು ಎರಡು ವೇದಾಂತಿಗಳಾಗ್ಬಿಡ್ತಾರೆ. ಆಮೇಲೆ ನೀ ಏನಾರ ಮಾಡ್ಕೊಂಡೋಗು ನಮ್ಮ ದುಡ್ಡು ಕೊಡು ಸಾಕು ಅಂತಾರಷ್ಟೇ. ಅದಾಗಬಾರ್ದು. ಎರಡು ಹಿತವಚನ ಎರಡನೇ ಹಿತವಚನ ಎರಡೇ, ನೀನು ದೇವರನ್ನು ಬಿಡಬೇಡ ಧರ್ಮವನ್ನು ಬಿಡಬೇಡ ಅಂತ ಹೇಳಿದ್ರೆ ಎಂದೂ ನಮಗೆ ಅನರ್ಥವಾದ ಚಾನ್ಸಸ್ಸೇ ಇಲ್ಲ. ಸರಿಯಾಗಿ ಹೋದ ಮೇಲೆ ಹೇಗೆ ಫೇಲ್ ಆಗ್ತಾನೆ? ಸರಿಯಾಗಿ ಹೋದರೆ ಹೇಗೆ ಫೇಲ್ ಆಗಲು ಸಾಧ್ಯತೆ ಇದೆ? ಸಾಧ್ಯ ಇಲ್ಲ. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವನ್ನು ಹಿಡಿದವನನ್ನ ಎಂದೂ ಯಾರೂ ಕೈ ಬಿಡಲಿಕ್ಕಾಗೋದಿಲ್ಲ, ಧರ್ಮ ಕೈ ಬಿಡೋದಿಲ್ಲ. ಭರತನಿಂದ ಕಲಿಬೇಕು. ಭರತ ಹೋಗ್ತಾನೆ ಅಮ್ಮ ಅಣ್ಣ ಓಡಿ ಹೋಗ್ತಾನೆ ರಾಮನ ಹತ್ರ, ಕಾಲು ಹಿಡ್ಕೊಳ್ಳೋಕೆ ಹೋಗ್ತಾನೆ. ಆದ್ರೆ ದುಃಖ ತಡ್ಕೊಳ್ಳೋಕ್ಕಾಗಲಿಲ್ಲ ಭರತನಿಗೆ. ಅಪ್ರಾಪ್ತ ಪಾದವು ರಾಮಸ್ಯ, ಇನ್ನು ಮೊದಲೇ ಧಪ್ಪಕ್ಕೆ ಬಿದ್ದುಬಿಟ್ಟನಂತೆ. ಆಗ ರಾಮದೇವರು ಬಂದು ಎರಡು ಕೈಯಿಂದ ಹಿಡಿದು ಮೇಲಕ್ಕೆ ಎತ್ತುತ್ತಾರೆ. ಎಷ್ಟು ಪುಣ್ಯಾತ್ಮ ಭರತ! ರಾಮದೇವರು ಬಂದು ತಾವು ಹಿಡಿದು ಎತ್ತುತ್ತಾರೆ. ಇಲ್ಲಿ ಭರತರಿಂದ ಮತ್ತೊಂದು ಮಾತು ಕಲಿಬೇಕು ನಾವು. ಭರತ ಯಾವಾಗ ಬಂದ ವಶಿಷ್ಠರು ಹೇಳುತ್ತಾರೆ, ನೋಡು ಭರತ ನಿನ್ನ ರಾಜ್ಯ ಬಂದಿದೆ ನಿಮ್ಮ ಅಮ್ಮನಿಂದ ಆಳು ಅಂತಾರೆ. ನಾನು ರಾಜ್ಯ ಆಳೋದಿಲ್ಲ ಅಂತ ಹೇಳ್ತಾನೆ. ಕೌಸಲ್ಯ ಹೇಳ್ತಾಳೆ, ಭರತ ಭಾರಿ ಪುಣ್ಯಾತ್ಮ ನೀನು, ನಿನ್ನ ತಾಯಿ ಕೂತಲ್ಲೇ ರಾಜ್ಯ ಕೊಡಿಸಿಬಿಟ್ಟಿದ್ದಾಳಪ್ಪ, ರಾಜ್ಯ ಆಳು ಅಂತ ಹೇಳ್ತಾರೆ. ಆಳೋದಿಲ್ಲ ಅಂತ ಹೇಳ್ತಾರೆ. ಗೃಹ ಬರ್ತಾನೆ, ಎಲ್ಲರಿಗೂ ಭರತ ಒಂದು ಮಾತು ಹೇಳ್ತಾನೆ, ನಾನು ನೀನು ತಿಳ್ಕೊಂಡಿದ್ದೀರಿ ಎಲ್ಲರೂ ಕೂಡ ನೀವು, ನಾನು ಕೈಕೇಯ ಮಗ, ಕೈಕೇಯ ಮಗ, ಕೈಕೇಯ ಮಗ. ಆ ತಲೆ ಕೂತಿದೆ ನಿನ್ನೆಲ್ಲ ತಲೆಯಲ್ಲೂ ಕೂಡ. ನನ್ನ ತಾಯಿ ಕೈಕೇಯಿ ರಾಮನನ್ನ ಕಾಡಿಗೆ ಕಳಿಸಿದ್ಲು, ನಾನು ಅವಳ ಮಗ, ಅದಕ್ಕೆ ನಾನು ದುಷ್ಟ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ. ನನ್ನ ಮಾತು ಕೇಳಿ ಅಂತಾನೆ ಭರತ. ಭರತನ ಮಾತು ನಮಗೆ ಆದರ್ಶಪ್ರಾಯವಾದ ಮಾತನ್ನಾಡ್ತಾನೆ. ನಾನು ಕೈಕೇಯ ಮಗನಲ್ಲ, ರಾಮನ ತಮ್ಮ ಅಂತ ಹೇಳ್ತಾನೆ. ಇದು ಬಹಳ ಮುಖ್ಯವಾದದ್ದು. ನಾನು ರಾಮನ ತಮ್ಮ, ಎಷ್ಟು ಹೆಮ್ಮೆ ಇದೆ. ಆದ್ರೆ ನಾವು ಕಲಿಬೇಕು. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತ. ಎಷ್ಟು ಹೆಮ್ಮೆ ಇದೆ. ನಾನು ಇಂಡಿಯನ್ ಅಂತ ಹೇಳಿ ಹೇಗೆ ಹೆಮ್ಮೆ ಪಡ್ತಾನೆ? ಇಂಡಿಯನ್ ಅಂತೇಳಿ ಹೆಮ್ಮೆ ಬರ್ತಾರೆ, ತೊಡಗಲು ಹೋಗಿಬಿಡ್ತಾರೆ ಹೊರಗಲ್ಲಾದ್ರಿಂದಾಗೇನೆ ಹೆಮ್ಮೆ ಪಡಬೇಕು. ನಾನೊಬ್ಬ ಭಾರತೀಯ ಅಂತ ಕರ್ಕೊಳ್ಳೋದು ಹೆಮ್ಮೆ ವಿಚಾರವಾದರೆ, ನಾನು ರಾಮನ ತಮ್ಮ ಅಥವಾ ರಾಮಾಯಣ ಓದಿದವನು ನಾನು, ಎಷ್ಟು ಹೆಮ್ಮೆ ಇರಬೇಕು ನನಗೆ. ನಮ್ಮಲ್ಲೇ ರಾಮಾಯಣ ಇದೆ, ಟಿವಿ ಇದೆ, ಧೈರ್ಯ ಹೇಳ್ಕೊತೇವೆ. ರಾಮಾಯಣ ಅಂತ ಹೇಳ್ಕೊಳ್ಳೋದು ಇದ್ರ ಥರ ಹೇಳ್ಕೊಳ್ಳೋದು ಪಾಪವನು. ರಾಮಾಯಣ ಇದೆ, ಮಹಾಭಾಗವತ ಇದೆ ನಮ್ಮ ಮನೆಯಲ್ಲಿ ಗೊತ್ತಾ ಅಂತ ಹೇಳಿದರು. ಯಾರು ಕಟ್ಟಿ ಮಾಡಕ್ಕೆ ಬರ್ತಾರೆ? ನಮ್ಮಲ್ಲಿ ಭಾಗವತ ಇದೆ, ಗೆಟ ಅವ್ರು ಇಂದು ಕೆಲಸ ಮಾಡೋಕೆ ಬರೋದಿಲ್ಲ ಅಂತ ಹೇಳಿದರು. ಸುಳ್ಳು ಹೇಳಿದ್ರೆ ರಾಮಾಯಣಕ್ಕೆ ಸುಳ್ಳು ಹೇಳಕ್ಕಾಗತ್ತಾ? ಸಾಧ್ಯ ಇಲ್ಲ ಅಂತ ಹೇಳಿದರು. ಇದು ನಮ್ಮ ಜೀವನದ ದೊಡ್ಡ ಒಂದು ವಿಚಿತ್ರವಾದಂತಹ ಸಂಸ್ಕೃತಿಯನ್ನು ಭರತ ಮುಂದೆ ತರ್ತಾನೆ. ನಾನು ರಾಮನ ತಮ್ಮ, ನಾ ಯಾರ್ದ ಮಕ್ಕಳಾಗಿರ್ಬೋದು ದೊಡ್ಡದಲ್ಲ, ಆ ಭಗವಂತನ ಭಕ್ತರು ನಾವು. ಫಸ್ಟ್ ನೆನಪಿರಬೇಕು, ಸಿಟಿಜನ್ ಆಫ್ ಇಂಡಿಯಾ ಅಂತ ಕರ್ಕೋಬೇಕು, ನಾವು ಭಗವಂತನ ಭಕ್ತರು. ಅದನ್ನೇ ನಮ್ಮ ಶಾಸ್ತ್ರ ಒತ್ತಿ ಹೇಳುತ್ತದೆ, ಹನುಮಂತ ದೇವರು ಹೇಳುತ್ತಾರೆ, ಮುಂದೆ ಬರ್ತದೆ ಅದು. ಇದು ಭರತನ ಸಂದೇಶ. ರಾಮದೇವರು ಒಂದು ಬಿಡುತ್ತಾನೆ, ರಾಮದೇವರು ಅನುಗ್ರಹ ಮಾಡ್ತಾರೆ. ಮುಂದೆ ಅಣ್ಣ ತಮ್ಮ ಜಗಳ ಶುರುವಾಗುತ್ತೆ. ಏನಂತ ಗೊತ್ತಾ? ನಿನಗೆ ರಾಜ್ಯ, ನಿನಗೆ ರಾಜ್ಯ, ನೀನು ರಾಜ್ಯ ತಗೋಂತ ಭರತ, ನೀನೇ ಆಡಬೇಕು ಅಂತ ರಾಮ, ಇಷ್ಟೇ. ಹಿಂದೆ ತುಂಬಾ ಸರ್ತಿ ಹೇಳಿದೆ ಮಾತನ್ನ. ಅಣ್ಣ ತಮ್ಮಂದ್ರೆ ಜಗಳ ಅಂದ್ರೆ ಏನು ಗೊತ್ತಾ? ನನಗೆ ನನಗೆ ಅಷ್ಟೇ. ಇವತ್ತು ಒಳ್ಳೆ ಜಡ್ಜಸ್ ಅನ್ನು ಕೇಳಿ ಹೇಳ್ತಾರೆ, ಈ ಕೋರ್ಟ್ ಕಚೇರಿ ಇರತಕ್ಕಂತಹ ಕೇಸುಗಳಲ್ಲಿ ಬಹಳಷ್ಟು ಕೇಸುಗಳು ಅಂತಮಂದಿರ ಕೇಸೇ ಇರುತ್ತೆ. ಅದು ಸಾಮಾನ್ಯ ಶತ್ರುಗಳ ಕೇಸ್ ಅಲ್ಲ, ಅಂತಮಂದಿರ ಕೇಸೇ. ಆ ಕೇಸಿನ ಉದ್ದೇಶ ಏನು ಗೊತ್ತಾ? ಅಪ್ಪನ ಆಸ್ತಿ ನಂದು, ನಂದು ಎಷ್ಟು ಮಾಡಿದಪ್ಪ ಎಲ್ಲೇ ಇದೆ ಪಾಪ, ಇವ್ರು ಹೊರಗಾಗ ಸಾಯ್ತ, ನನ್ನ ಆಸ್ತಿ ನನ್ನ ಆಸ್ತಿ ಇಷ್ಟೇ. ಈ ರಾಮಾಯಣ ಕೇಳಬೇಕು. ಅಣ್ಣ ತಮ್ಮಂದ್ರ ಜಗಳ ಅಂದ್ರೆ ನಂದು ನಂದು. ರಾಮಾಯಣ ಅನ್ನೋದು ಅಂತಮಂದಿರ ಕಥೆನೆ, ರಾಮ ಭರತರು ಅಂತಮಂದಿರ ಜಗಳನೆ. ಆದ್ರೆ ನಂದು ನಂದು ಜಗಳ ಅಲ್ಲ, ನಿಂದು ನಿಂದೊಂದೇ ಜಗಳ. ಇದು ರಾಮ ಭರತರ ಜಗಳ ಅಂದ್ರೆ ಇಷ್ಟೇ, ನೀನ್ ತಗೋ ನೀನ್ ತಗೋ, ಎಲ್ಲಿ ಮುಗಿದೋಯ್ತು ಕಥೆ. ಎಷ್ಟು ಸುಲಭವಾಗಿ ನೀನ್ ತಗೋ ಅಂತ ಹೇಳ್ತಾರೆ, ನೀನ್ ತಗೋ ಅಂತ ಹೇಳ್ತಾರೆ. ಅದೇ ಸಾವಿರ 20-30 ಸೈಕಲ್ನ ಮತ್ತೆ 30-40, 60-40 ಎಲ್ಲ ಇಡೀ ದೇಶದ ಸಾಮ್ರಾಜ್ಯ ಅದು ಒಂದು ಗೊತ್ತಾ, ಚಕ್ರವರ್ತಿ ಪದವಿ. ಅದನ್ನ ತ್ಯಾಗ ಮಾಡಬೇಕಾದ್ರೆ ಅಣ್ಣಂದ್ರೆ ಅಂತಮದ್ದು ನಾಚ್ಕೊಂಡ್ಬಿಡ್ಬೇಕು. ದೇವರಾಣಿ ಕೋರ್ಟ್ಗೆ ಹೋಗಬಾರ್ದು ಅನ್ಕೊಂಡ್ಬಿಡ್ಬೇಕು. ರಾಮಾಯಣ ಕೇಳಿದವರೆಲ್ಲ ಕೇಸ್ ವಿಚಾರಣೆ ಮಾಡ್ಕೊಂಡ್ಬಿಡ್ಬೇಕು ಫಸ್ಟ್. ಅದು ರಾಮಾಯಣದ ದೊಡ್ಡ ಸಂದೇಶ. ನೀನ್ ತಗೋ ನೀನ್ ತಗೋ. ಆಗ ತಗೊಳ್ಳೋದಿಲ್ಲ ಅಂತ ಭರತ, ತಗೊಳ್ಳೋದಿಲ್ಲ ಅಂತ ರಾಮ. ಇನ್ನೊಂದು ಸೈಕಾಲಜಿ ತೋರಿಸ್ತಾರೆ. ಯಾವಾಗ ನಿನಗೆ ಅಂತಾರೋ ತಕ್ಷಣ ನಿನಗೆ ಅಂತಾರೋ ಅವ್ರು, ಗೊತ್ತಾಯ್ತಾ? ನನಗೆ ಅಂದ್ರೆ ಅವನು ನನಗೆ ಅಂತಾರೆ. ಎರಡು ವಿಚಿತ್ರವಾದದ್ದು. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಆಲ್ವೇಸ್ ಈಕ್ವಲ್ ಅಂಡ್ ಅಪೋಸಿಟ್ ಒಂದು ಮಾತಿದೆ. ನಂದು ಅಂದ್ರೆ ನಂದು ಅಂತ, ನಿಂದು ಅಂದ್ರೆ ನಿಂದು ಅಂತಾನೆ. ಬಸ್ಸಲ್ಲಿ ಹೋಗಿ ಕುತ್ಕೊಳ್ಳಿ ನೀವು, ನನ್ನ ಸೀಟು ಅಂತೀರಿ, ನನ್ನ ಸೀಟು ಅಂತ ಗಲ ಮಾಡ್ತಾರೆ. ಸ್ವಲ್ಪ ಕೂಡ ಬರ್ರಿ ಅಂತ, ನೀವು ಕುತ್ಕೊಳ್ಳಿ ಪರವಾಗಿಲ್ಲ ಅಂತ. ಇಮಿಡಿಯೇಟ್ ಒಳ್ಳೆತನಕ್ಕೆ ಎಷ್ಟು ಮಹತ್ವ ಇದೆ ಅಂದ್ರೆ, ನಿಮಗೆ ಅಂತಷ್ಟು ನಿಮಗೆ, ನೀವು ಸ್ವಲ್ಪ ನೀವು ಸ್ವಲ್ಪ ತಗೊಳ್ಳಿ ಅಂತ. ಇದು ನ್ಯೂಟನ್ಸ್ ಲಾ ಅಲ್ಲ, ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ ಅಲ್ಲ, ಇದು ಭಗವಂತನ ನಿಯಮ ಇರುವಂತ. ನಿಮಗೆ ಎಂದೆ ನಿಮಗೆ ಎಂದೆ ಅಂತಾರೆ. ಒಂದು ಮಾತು ಹೇಳಿ ಮುಗಿಸ್ತೇನೆ. ಹೊತ್ತಾಗಿದೆ. ರಾಘವೇಂದ್ರ ಸ್ವಾಮಿಗಳು ಆಶ್ರಮ ತಗೊಂಡ್ರು, ಸುಧೀಂದ್ರ ಸ್ವಾಮಿಗಳು ಕೊಟ್ಟರು, 2 ವರ್ಷ ಆಯಿತು. ಅವೃಂದಾವನಸ್ಥರಾದ ಸುಧೀಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿ ಪೀಠದಲ್ಲಿ ಕೂತರು. ಅಲ್ಲ ಪ್ರಸಂಗ ನಡೆದಿತ್ತಾಗಲೇ. ಯಾದವೇಂದ್ರ ತೀರ್ಥರು ಅಂತ ಮೊದಲಿಗೆ ಆಶ್ರಮ ಕೊಟ್ಬಿಟ್ಟಿದ್ರು ಆಗಲೇ ಅವರು ಸುಧೀಂದ್ರ ಸ್ವಾಮಿಗಳು. ಆಮೇಲೆ ಇವರು ಕೊಟ್ಟಿದ್ದು. ಅವರು ಭಾರಿ ದೊಡ್ಡ ವಿದ್ವಾಂಸರು, ಯಾದವೇಂದ್ರ ತೀರ್ಥರು ಸಾಮಾನ್ಯರಲ್ಲ, ದೊಡ್ಡ ವಿದ್ವಾಂಸರೇ. ಹಿಂದಿನ ಕಾಲಕ್ಕಂತ ವಾತಾವರಣ ಇತ್ತು, ವಿದ್ವಾಂಸರಿಗೆ ಪೀಠ ಕೊಡೋ ವಾತಾವರಣ ಇತ್ತು. ಈ ಭಕ್ತಿ ಈ ವಿದ್ವಾಂಸ ಅಲ್ದವರಿಗೆ ಪೀಠ ಅನ್ನೋ ಕಾಲ ಬಂದೋಗ್ಬಿಟ್ಟಿದೆ. ಬರ್ತಾ 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 ಆಗ ವಾತಾವರಣ ಬೇರೆ ಇತ್ತು. ಇವ್ರು ಯಾವಾಗ ಗುರುಗಳು ಹೊರಟರು, ಇವರು ಸಿಂಹ ಪೀಠ ಅಳಕ್ಕೆ ಅಂತ ಹೊರಟರು. ಆಗ ಕೆಲವಿದ್ದ ಮಠದ ಎಲ್ಲ ಮಠದಲ್ಲೂ ಕಿಲಾಡಿಗಳು ಇದ್ದೇ ಇರ್ತಾರೆ. ರಾಜಕಾರಣದಲ್ಲಿ ಹೇಗೆ ತಪ್ಪು ಮೋಸ ನಡೆಯುತ್ತೋ ಧರ್ಮಕಾರಣದಲ್ಲಿ ಹಾಗೆ ಇರುತ್ತೆ, ಏನು ವ್ಯತ್ಯಾಸ ಇಲ್ಲ. ಒಬ್ಬ ಶಿಷ್ಯರ ಗುಂಪು ಹೋಯಿತು, ಅವ್ರನ್ನ ಕರ್ಕೊಂಡು ಬಂದ್ರಪ್ಪ, ಎಲ್ಲ ಇದ್ರು ಪಾಪವರು ಕರ್ಕೊಂಡು ಬಂದ್ರು ಅವರನ್ನ. ಇವರು ಸೀನಿಯರ್, ಇವರಿಗೆ ರಾಜ್ಯ ಅಂತ ಶುರು ಮಾಡಿದ್ರು. ನಿಮ್ಮ ಜೂನಿಯರ್ ಇವೇ ರಾಜ್ಯ ಅಲ್ಲ, ಸೀನಿಯರ್ ಸರ್ಕಾರದ ಸೀನಿಯರಿಟಿ ಮಹತ್ವ ಇದೆಯಲ್ಲ, ಸೀನಿಯರ್ ಮಹತ್ವ ಅಂತ ತಗಳ ತೆಗೆದ್ರು. ಇಬ್ಬರದು ಕೂಡ ಅವತ್ತು ಕೋರ್ಟ್ ಕೇಸ್ ಕಾಲ ಅಲ್ಲ, ರಾಜಸ್ಥಾನದ ಕಾಲ, ತಂಜಾವೂರ ರಾಜ. ಅಲ್ಲಿಗೆ ಇಬ್ಬರಿಗೆ ಹೋದ್ರು, ಶಿಷ್ಯರುಗಳು ಹೋದ್ರು. ನಮ್ಮ ಗುರುಗಳ ಪೀಠ ಅಂತಿವ್ರು, ನಮ್ಮ ಗುರುಗಳ ಪೀಠ ಅಂತವ್ರು. ರಾಜ ಏನ್ ಮಾಡ್ಬೇಕು, ಗಾಬರಿ ಆಗಿಬಿಟ್ಟ. ಇಬ್ಬರು ಸ್ವಾಮಿಗಳು ಬಂದ್ರು ಅಲ್ಲಿಗೆ ಸಭೆಯಲ್ಲಿ ಕೂತಿದ್ದಾರೆ. ಸ್ವಾಮಿ ಏನ್ ಮಾಡಲಿ ನಾನು ಅಂತ ಹೇಳಿ, ದೊಡ್ಡ ಮಹಾನುಭಾವರು ಏನ್ ಜಗಳ ಮಾಡೋದು, ಗುರುಗಳ ಜಗಳ ಇಲ್ಲ, ಶಿಷ್ಯರ ಜಗಳ ಇದೆಲ್ಲ ಕೂಡ. ನಮ್ಮದು ನಮ್ಮದು ಅಂತ ಜಗಳ ಆಡ್ತಿದ್ದಾರೆ. ನಮ್ಮ ಗುರುಗಳು ಅಂತವ್ರು, ನಮ್ಮ ಗುರುಗಳು ಅಂತಿವ್ರು. ಏನ್ ಮಾಡ್ಬೇಕು, ರಾಜ ಸುಮ್ಮನೆ ಕೂತಿದ್ದಾನೆ. ಆಗ ಒಂದು ಪ್ರಸಂಗ, ದೊಡ್ಡ ಕಥೆ ಅದಕ್ಕೆಲ್ಲ ಹೊತ್ತಿಲ್ಲ. ಆಗ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ಇಲ್ಲ ಇವ್ರು ಹೇಳೋದು ಸರಿ, ಅವ್ರದ್ದೇ ಪೀಠ ಇದೆ, ನಮ್ಮ ಪೀಠ ಅಲ್ಲ ಇದು. ಯಾತಕ್ಕೆಂದ್ರೆ ಮೊದಲು ಸನ್ಯಾಸ ಆಗಿರೋದು ಅವರಿಗೆ, ಆದ್ರೆ ಅವರೇ ಪೀಠ ತಗೋಬೇಕು, ನಮ್ಮದಲ್ಲ ಅಂತ ರಾಯರು ಅಂದ್ಬಿಡ್ತಾರೆ. ರಾಯರಿಂದ ಶುರುವಾಗಬೇಕಂತ ಸತ್ಯಧರ್ಮ ರಥಾಯ ಸಂಬಂಧ ನಿದರ್ಶನ ಇದು ಒಂದು. ಆಮೇಲೆ ಅವ್ರನ್ನ ಹೇಳ್ತಾರೆ, ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅವ್ರು ಸೇರ ಚಾಗ ಹೇಳ್ತಾರೆ, ಪಾಪ ಶಿಷ್ಯರೆಲ್ಲ ಇಷ್ಟು ಒಳ್ಳೆಯವರು, ಇವರು ಪುಣ್ಯಾತ್ಮರು ಅಂತ ಹೇಳ್ಬಿಟ್ಟು ಅವರಂತಾರ. ಇಲ್ಲ ಇಲ್ಲ, ನಮ್ಮದಲ್ಲ ಪೀಠ, ಇವ್ರದೇ ಪೀಠ ಅಂತಾರೆ. ಶಿಷ್ಯರ ಗಲಾಟೆ ನಮ್ಮ ಗುರುಗಳು ನಮ್ಮ ಗುರುಗಳು ಅಂತೇಳಿ, ಗುರುಗಳ ಗಲಾಟೆ ನಿಮ್ದು ನಿಮ್ಮದು ಅಂತ ವಿಚಿತ್ರ ಚೇಂಜ್ ಅಲ್ಲಿ. ಯಾತಕ್ಕೆ ಅಂತ ಅವ್ರು ಕೇಳ್ತಾರೆ. ನೀವು ಹೇಳಿದ್ರೆ ಮೊದಲು ನಮಗೆ ಆಶ್ರಯ ಆಯಿತು, ನಾವು ತಗೋಬೇಕು ಅಂತೇಳಿ ನಾವು ಹೇಳ್ತೇವೆ. ಕೊನೆಗೆ ನಿಮಗೆ ಕೊಟ್ಟು ಅದಕ್ಕೆ ನೀವು ತಗೋಬೇಕು ಅಂತ ಹೇಳ್ತಾರೆ. ನೀವು ಗೌರ್ಮೆಂಟ್ ರೋಲ್ ಮಾತಾಡ್ತೀರಿ, ಸೀನಿಯರ್ ಮಕ್ಕಳು ಅಂತೇಳಿ. ನಾವು ವಿಲ್ ಬಗ್ಗೆ ಮಾತಾಡಿದ್ರೆ ಫೈನಲ್ ವಿಲ್ ಯಾವಾಗ ಸ್ಟ್ಯಾಂಡ್ ಆಗೋದು, ಮೊದಲು ಸ್ಟ್ಯಾಂಡ್ ಆಗೋದಿಲ್ಲ, ಲಾಸ್ಟ್ ಬರೆದು ಉಳ್ಕೊಳ್ಳೋದು. ಕೊನೆಗಾಲ ಕೊಟ್ಟದ್ದು ನೀವೇ, ಇಬ್ಬರದ್ದು ಶಾಸ್ತ್ರವೇ. ಮತ್ತೆ ರಾಜ್ಯ ತಲೆ ಕಟ್ಟಿ ಮತ್ತೇನ್ ಮಾಡ್ಬೇಕೀಗ ಅಂತೇಳಿ, ನಮ್ದೇ ನಮ್ಮದೇ ಹೋಗಿ ನಿಮ್ದೇ ನಿಮಗೆ ತಲೆ ಮಾಡ್ಬೇಕೀಗ. ಇದು ರಾಘವೇಂದ್ರ ಸ್ವಾಮಿ ದೊಡ್ಡವರಾಗಲಿಕ್ಕೆ ಕಾರಣ, ದೊಡ್ಡ ಕಾರಣ ಇದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅವ್ರು ವೃಂದಾವನ ಪ್ರದರ್ಶನ ಮಾಡಿ ಗೊತ್ತಾ ಬರುತ್ತೆ ನಮಗೆ, ಅವ್ರ ಜೀವನ ಓದಿ ಗೊತ್ತಿಲ್ಲ. ಅವ್ರ ಜೀವನ ಓದಿದ್ರೆ ವೃಂದಾವನ ಪ್ರದರ್ಶನಗಿಂತ ಕೋಟಿ ಕೋಟಿ ಪುಣ್ಯ ಜಾಸ್ತಿ ಬರ್ತದೆ ನಮಗೆ, ಯಾಕೆ ನಮ್ಮನ್ನೇ ಚೇಂಜ್ ಮಾಡಿಬಿಡ್ತಾರೆ ರಾಯರ್. ಆಗ ರಾಯರ್ ಹೇಳ ಯಾದವೇಂದ್ರ ಹೇಳ್ತಾರೆ ಕೊನೆಗೆ, ಇಲ್ಲ ನನಗೆ ಅರ್ಥ ಆಗಿದೆ, ಭಾರಿ ದೊಡ್ಡವರು ರಾಘವೇಂದ್ರ ಸ್ವಾಮಿಗಳು, ನಮ್ಮ ಗುರುಗಳು ಒಳ್ಳೆಯವ್ರನ್ನೇ ಆರಿಸಿಬಿಟ್ಟಿದ್ದಾರೆ, ಯೋಚನೆ ಮಾಡಬೇಡಿ, ಈ ಸಮಸ್ಯೆ ಸುಲಭವಾದ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ. ಏನು ಪರಿಹಾರ ಅಂದ್ರೆ, ನಮ್ಮ ಗುರುಗಳು ಎಷ್ಟು ಜ್ಞಾನಿಗಳು ಅಂದ್ರೆ ಮುಂದಿಂದ ಗಲಾಟೆ ಬರಬಾರದು ಅಂತ ಹೇಳಿ ಒಂದು ಸೂಚನೆ ಮಾಡಿದ್ದಾರೆ. ಹೆಸರಿಡಬೇಕಾದ್ರೆ ಬುದ್ಧಿವಂತಿಕೆ ಮಾಡಿಬಿಟ್ಟಿದ್ದಾರೆ. ನಮಗೆ ಯಾದವೇಂದ್ರ ತೀರ್ಥರು ಅಂತ ನಮಗೆ ಹೆಸರಿಟ್ಟಿದ್ದಾರೆ, ರಾಘವೇಂದ್ರ ತೀರ್ಥ ಅಂತ ಅವರು ಹೆಸರಿಟ್ಟಿದ್ದಾರೆ. ಯಾದವೇಂದ್ರ ಅಂದ್ರೆ ಕೃಷ್ಣ, ರಾಘವೇಂದ್ರ ಅಂದ್ರೆ ರಾಮ. ಕೃಷ್ಣ ರಾಜ್ಯಭಾರ ಮಾಡಲಿಲ್ಲ, ರಾಮ ರಾಜ್ಯಭಾರ ಮಾಡದ, ರಾಘವೇಂದ್ರ ಸ್ವಾಮಿಗಳೇ ಆಳ್ಬೇಕು ಅಂತ ಹೇಳಿದ್ರಂತೆ. ನೀವು ಹೇಳ್ತಾರೆ ಕಥೆ ಮುಗಿತು, ತಕ್ಷಣ ಶಾಂತವಾಯಿತು. ಇವರಂತ ಅವರಲ್ಲ ಕೈಟ್ಕೊಳ್ಳಿ, ಅಂದ್ರೆ ನಾನು ನಾನು ಅಂದ್ರೆ ಏನಾಗ್ತಿತ್ತು, ನೀನೇ ಏನಾಗ್ತಾ ಇದೆ ಇವತ್ತು. ರಾಮಾಯಣ ಕೇಳಿದಾಗ ಮನಸ್ಸಲ್ಲಿ ಶಾಂತಿ ಬರಬೇಕು, ಮನೆಯಲ್ಲಿ ಶಾಂತಿ ಬರಬೇಕು, ಸಮಾಜದಲ್ಲಿ ಶಾಂತಿ ಬರಬೇಕು. ಶಾಂತಿಯ ಸಂದೇಶವೇ ನಮ್ಮ ರಾಮಾಯಣ ಮಹಾಭಾರತದ ಹೊರತು ಅದೇ ಅಧ್ಯಾತ್ಮ. ನಿಜವಾದ ಶಾಂತಿ ಕೊಡೋ ಶಕ್ತಿ ಯಾವ ವಿಜ್ಞಾನಕ್ಕೂ ಇಲ್ಲ, ತತ್ವಜ್ಞಾನಕ್ಕೆ ಮಾತ್ರ ಇರೋದು. ಭಗವಂತ ಹೇಳ್ತಾನೆ, ತ್ಯಾಗಾತ್ ಶಾಂತಿರನಂತರಂ, ಭೋಗಾತ್ ಶಾಂತಿರನಂತರಂ ಅದು ಭಗವದ್ಗೀತೆ ಅಲ್ಲ, ತ್ಯಾಗಾತ್ ಶಾಂತಿರನಂತರಂ. ತ್ಯಾಗದಿಂದ ಶಾಂತಿ, ಭೋಗದಿಂದ ವಾಂತಿ ಅಂತೀವಲ್ಲ ಹಾಗೆ ಅಷ್ಟೆ, ಭೋಗದಿಂದ ರೋಗ ಬರುತ್ತೆ ಹೊರತು ಎಂದು ಶಾಂತಿ ಬರೋದಿಲ್ಲ. ಇದು ರಾಮ ಭರತರ ದೊಡ್ಡ ಸಂದೇಶ. ಕೊನೆಗೆ ರಾಮದೇವರು ಹೋಗ್ತಾರೆ, ಭರತ ಎರಡು ಪ್ರತಿಜ್ಞೆ ಮಾಡ್ತಾನೆ, ಮತ್ತೆ ಅಣ್ಣ 14 ವರ್ಷ ಆದ್ಮೇಲೆ ನೀನು ಬರದ ಹೋದ್ರೆ ನಾನು ಬೆಂಕಿಯಲ್ಲಿ ಬಿದ್ದು ಪ್ರಾಣ ಬಿಟ್ಟುಬಿಡುತ್ತೆ. 14 ವರ್ಷ ಕೂಡ ನಾನು ಸಿಂಹಾಸನ ಕೊಡೋದಿಲ್ಲ, ನಿನ್ನ ಪಾದಕರು ಸಿಂಹಾಸನ ಇಡ್ತೇನೆ ಅಂತ ಹೇಳಿ ಪಾದಕ್ಕೆ ಇಸ್ಕೊಂಡು ಹೊರಟು ಬಿಟ್ಟಂತೆ. ಸಿಂಹಾಸನ ಪಾದಕ್ಕೆ ಇಡ್ತಾನೆ, ನಾಹಂ ರಾಜ ರಾಮೋ ರಾಜ. ಎಂಥ ಜೀವನ, ನಾನು ರಾಜನಲ್ಲ ರಾಮ ರಾಜ, ಇದು ಅನುಸಂಧಾನ. 14 ವರ್ಷ ಆಗಿರ್ತಾನೆ ಪುಣ್ಯಾತ್ಮ. ಇದೇ ಕರ್ಮಯೋಗ ಅಂದ್ರೆ ಭರತನ ಕಥೆ ಕೇಳಿದ ಮೇಲೆ ನಾವು ಹೇಗೆ ಬದುಕಬೇಕು ಅಂತ ಹೇಳ್ಕೊಡ್ತಾರೆ. ನಾಹಂ ರಾಜ ರಾಮೋ ರಾಜ, ನಾಹಂ ಕರ್ತ ಹರಿಹ್ ಕರ್ತ. ಇದೇ ಜೀವನ, ನಾವು ಕರ್ತೃವಲ್ಲ, ಭಗವಂತ ಸ್ವತಂತ್ರ ಕರ್ತ ಅಂತ ಹೇಳ್ಕೊಂಡ್ರೆ ಕರ್ಮಯೋಗದ ಸಾರವೇ ಭರತನಲ್ಲಿ ಕಾಣುತ್ತೆ. ಭರತ ಯಾರ ಅವತಾರ? ಕಾಮನ ಅವತಾರ. ರಾಮ ರಾಮ ಭರತ ಕಾಮ, ಕಾಮ ರಾಮನಿಗೆ ಶರಣಾಯಿತು, ಅದೇ ರಾಮಾಯಣ. ಇವತ್ತು ಕಾಮ ಡಾಮಿನೇಟ್ ಆಗಬಾರದು, ರಾಮ ಡಾಮಿನೇಟ್ ಆಗಬೇಕು. ಭಗವಂತನ ದೊಡ್ಡವನಾಗಿ ನಮ್ಮ ಇಚ್ಛೆಗಳು ಸಣ್ಣದಾಗಬೇಕು. ಇಚ್ಛೆಗಳು ದೊಡ್ಡದಾಗಿ ದೇವರು ಕಡಿಮೆ ಆದರೆ ಪ್ರಯೋಜನ ಇದೆ. ಹಸಿವಾಗಿ ಕೇಳು ದೇವರ ತಳಿ ಎಂಬರು ಅಂತಾಗಬಾರದು. ಅದು ರೇಖಾಸ್ತಿ ದೇವ್ರ ಪೂಜೆ ಇಲ್ಲ, ಹಸಿವ ದೇವರ ವೈದ್ಯನ ಇಲ್ವಲ್ಲ ಅಂತ ಆಗಿಬಿಡ್ತದೆ ಕೊನೆಗೆ. ಹಾಗಾಗಬಾರದು. ಇವತ್ತು ದೇವ್ರ ಪೂಜೆಗೋಸ್ಕರ ನೈವೇದ್ಯ ಹೊರತು ನಮ್ಮ ಊಟಕ್ಕೋಸ್ಕರ ನೈವೇದ್ಯ ಅಲ್ಲ, ದೇವರಿಗೆ ನೈವೇದ್ಯ. ಈ ಕಾನ್ಸೆಪ್ಟ್ ಅಂದ್ರೆ ಭರತನ ತ್ಯಾಗ ನಮಗೆ ತಿಳಿಯುತ್ತದೆ. ಎಷ್ಟು ಪುಣ್ಯಾತ್ಮ ಭರತ, ಆ ಅಂತ ಪುಣ್ಯಾತ್ಮನ ಭರತರ ಸಂದೇಶದಲ್ಲಿ ಭಾರಿ ದೊಡ್ಡ ಅಧ್ಯಾತ್ಮ. ನಮ್ಮ ಜೀವನದ ಪ್ರತಿಯೊಂದು ಬೇಕು ಬೇಡಗಳು ಕೂಡ ಭಗವಂತನ ಶಾಸನ ತಕ್ಕಂತೆ ನಡೆಯುತ್ತೆ ಹೊರತು ನಾನು ಇಂಡಿಪೆಂಡೆಂಟ್ ಅಲ್ಲ, ಆ ನೌಕರ ಇಂಡಿಪೆಂಡೆಂಟ್ ಅಲ್ಲ, ಆಫೀಸರ್ ಹೇಳಿದ್ರೆ ಮಾಡಬೇಕು ಹೊರತವನು ಟೋಚಿಟ್ ಮಾಡಿದ್ರೆ ಗಟ್ ಔಟ್ ಅಂತ ಹೇಳ್ತಾರೆ. ಸಸ್ಪೆಂಡ್ ಮಾಡ್ತಾರೆ, ಲೀವ್ ಮಾಡ್ತಾರೆ, ಡಿಸ್ಮಿಸ್ ಮಾಡ್ತಾರೆ. ಹೇಳಿದ ಕೆಲಸ ಮಾಡಿದ್ರೆ ಮಾತ್ರ ಬದುಕೋ ಹಕ್ಕು ಅವನಿಗಿರೋದು, ಕೆಲಸ ಮಾಡೋ ಹಕ್ಕಿರೋದು. ಅದಕ್ಕೆ ಕರ್ಮಣ್ಯ ವಾಧಿಕಾರಸ್ಥೆ ಮಾ ಫಲೇಶು ಕದಾಚಾರ, ಕರ್ತವ್ಯ ಕರ್ಮವನ್ನು ಮಾಡಬೇಕು, ಕೃಷ್ಣಾರ್ಪಣ ಅಂತ ಒಪ್ಪಿಸಬೇಕು. ಅದು ಜೀವನದ ಒಂದು ದೊಡ್ಡ ಆದರ್ಶ ಎಂಬುದನ್ನ ಭರತ ತೋರಿಸಿಕೊಡ್ತಾನಲ್ಲ, ಬಹಳ ದೊಡ್ಡ ಅಧ್ಯಾತ್ಮ. ಇವತ್ತು ಅಲ್ಲಿಗೆ ನಿಲ್ಲಿಸಿ ಇನ್ನು ಉಳಿದೇನು ಹೇಳಲ್ಲ, ಉಳಿದಲ್ಲ ನಾಳೆ ಒಟ್ಟಿಗೆ ಏನೇನಿದೆಯೋ ಅದಿಷ್ಟು ಕೂಡ. ನಾಳೆ ಹನುಮಂತನೇ ಬಂದಿಲ್ಲ ಅವನು ಕೂಡ. ಹನುಮಂತ ಭಾರಿ ದೊಡ್ಡ ತತ್ವ, ಹನುಮಂತನ ಕಥೆ, ಇನ್ನು ಅನೇಕ ರಾಮದೇವರ ಸಂಬಂಧಪಟ್ಟ ವಿಚಾರ, ರಾಮ ಯಾತಕ್ಕೆ ಸಾಕ್ಷಾತ್ ಭಗವಂತ ಅನ್ನೋ ಪ್ರಶ್ನೆಗೆ ಉತ್ತರ, ಮತ್ತು ಸೀತಾಪರಣ ಅಂದ್ರೇನು, ವಾಲಿವತೆ ಎಂದ್ರೇನು, ಸಮುದ್ರ ಕಟ್ಟೋದು ಅಂದ್ರೇನು, ಶಬರಿ ಹಣ್ಣು ಕೊಟ್ಟಲು ಅಂದ್ರೆ ಏನರ್ಥ, ಶಬರಿ ಹಣ್ಣು ಕೊಟ್ಟಲೆ ಅದರ ಕಥೆ ಗೊತ್ತೇ ಗೊತ್ತು, ಏ ಶಬರಿ ಹಣ್ಣು ಕೊಡೋದು ಅಂದ್ರೆ ಏನರ್ಥ, ಎಲ್ಲದಕ್ಕೂ ಕಬಂಧ ಅಂದ್ರೆ ಯಾರು. ಆ ರೀತಿ ಲೆಕ್ಕ ಹಾಕಿರೋದು 15 ದಿವಸ ಹೇಳಬೇಕಾಗತ್ತೆ, ಅವೆಲ್ಲ ಹೇಳೋದಿಲ್ಲ. ನಾಳೆ ಒಂದೇ ದಿವಸದಲ್ಲಿ ಎಲ್ಲವನ್ನು ಕೂಡ, ನಾಳೆ ದಿವಸ ಮಾಮೂಲು ಉಪನ್ಯಾಸ ಕರೆಕ್ಟ್ 8 ಪ್ರಾರಂಭವಾಗಿ 9:30 ಮುಗಿಯುತ್ತೆ. ಮುಂದಿನ ಎಲ್ಲಾ ಭಾಗವನ್ನು ಕೂಡ ನಾಳೆ ದಿವಸ ನೋಡಿ ಮುಕ್ತಾಯ ಮಾಡೋಣ ಅಂತ ಹೇಳ್ತಾ, ನಿನ್ನೆ ಕೆಲವು CD ಪುಸ್ತಕ ಸಿಗಲಿಲ್ಲ ಅಂತ ಹೇಳಿದ್ರೆ ಕೆಲವು ಬಂದಿದೆ, ಬೇಕಾದವರು ತಗೊಳ್ಬಹುದು. ಇಡೀ ರಾಮಾಯಣದ ಕಥೆ ಪರಿಶುದ್ಧವಾಗಿ ಸಿಗಬೇಕು ಅಂದ್ರೆ ಸಂಗ್ರಹ ರಾಮಾಯಣ ಅಂತ ಪುಸ್ತಕ ಇದೆ, ಸುಭದ್ವೇಜರ ನಾರಾಯಣ ಪಂಡಿತರ ಕೃತಿ ಇರ್ಬೋದು, 800 ವರ್ಷಗಳ ಹಿಂದಿನ ಕೃತಿ. ನಮ್ಮ ಪ್ರತಿಷ್ಠಾನದಿಂದ ಅನುವಾದ ಸಮೇತ ಪ್ರಿಂಟ್ ಆಗಿದೆ, ಆ ಪುಸ್ತಕ ಸಿಗ್ತಾ ಇದೆ. ಬೇಕಾದವರು ಅದನ್ನು ತಗೊಂಡ್ರೆ ಒರಿಜಿನಲ್ ರಾಮಾಯಣ ಹೇಗಿರುತ್ತೆ ಎಂದು ಗೊತ್ತಾಗುತ್ತೆ.